அப்ரமம் பங்கரயிதம் அஜடம் விமலம் சதா ஆனந்த தீர்த்தமலம் வதேதாபத்ரயாபஹம் நித்யா சித்தாந்த துத்தாந்த வித்வம்சன சக்னஹ வதீதாச்ச கன்யத் பாசதாம் நோ ஹுதம்பரே வந்தே ஸ்ரீபாதராஜம் ருச்சிதமஹுதயம் பூஜித ஸ்ரீசஹாயம் முத்தூதாசேஷஹேயம் முத சுபசயம் பூமி தேவாபிகேயம் இத்தேபியோ தத்ததேயம் நிஜஜனசலயம் கண்டிதாசேஷமாயம் நிச்சூதஸ்வர்ணகாயம் பகுகுணநிலையம் வாதிசங்கைரதேயம் அர்த்திகல்பிதகல்போயம் பிரத்யத்து ஜலகேசரி வியாசதீர்த்த குருபூயாத் அஸ்மதிஷ்டாத்சித்தையே தபோ வித்யா விரக்தியாதி சத்குணவுகா கரானஹன் வாதிராஜ குருன்வந்தே ஹரித்ரீ உபதாஷ்யான் பூஜ்யே ராகவேந்திராய சத்யதர்ம ரதாய ச பரதாம் கல்பவருஷாய நமதாம் காமதேனவே துர்வாதி துவாந்தரவையே வைஷ்ணவேந்தீவரேந்தரே ஸ்ரீராகவேந்திரவரே நமோ அத்தியந்தவையாளவே ஆபாதமௌலி பர்யந்தம் குருநாமாக்கியம் ஸ்மரே தேன விக்னாஹ பிரணஷ்யந்தி சித்தஞ்ச மனோரதாஹ ஹரிஹி ஓம் ஸ்ரீகுருபியோ நமஹ. இவத்து ஸ்ரீ ஸ்ரீபாதராஜர ஆராதனா மகோத்சவ சந்தர்ப்பவாகி அவரு ரசிச்சிருவந்த வாக்வஜ்ர ಎನ್ನುವ ಗ್ರಂಥದಲ್ಲಿ ಅದರಲ್ಲಿ ಇರುವಂತಹ ಒಂದು ಅಂಶವನ್ನು, ಅಂದರೆ ಆ ಗ್ರಂಥ ಏನು ಹೇಳುತ್ತೆ, ಆ ಗ್ರಂಥದ ಉದ್ದೇಶವೇನು ಅನ್ನುವುದನ್ನು ಇವತ್ತು ಸ್ವಲ್ಪ ತಿಳ್ಕೊಳ್ಳೋಣ. ಅಂದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಪ್ರಾಮಾಣ್ಯವನ್ನು ಆರಂಭಿಸುತ್ತಾ ಹೇಳುತ್ತಾ ಆ ಗ್ರಂಥ ಶುರು ಆಗುತ್ತೆ. ಸೊ ಈ ವಾಗ್ವಜ್ರ ಅನ್ನುವ ಗ್ರಂಥವೆಂದರೆ ಏನು, ಅದರಲ್ಲಿ ಏನು ವಿಷಯಗಳಿವೆ ಅನ್ನುವುದನ್ನು ನೋಡೋಣ. ಶ್ರೀ ಶ್ರೀಪಾದರಾದರು ಈ ಗ್ರಂಥವನ್ನು ರಚನೆ ಮಾಡುವಾಗ ಅವರು ಶುರು ಮಾಡುವಾಗ ಶ್ರೀಕಾರದಿಂದ ಆರಂಭ ಮಾಡ್ತಾರೆ. ಶ್ರೀಮನ್ ನ್ಯಾಯಸುಧಾ ಗ್ರಂಥಾತ್ ಕ್ರಿಯತೆ ಟು ಅರ್ಥಸಂಗ್ರಹ ವಾಗ್ವಜ್ರಾಖ್ಯಂ ಮಹಾಗ್ರಂಥಂ ನಿರ್ಮಾತು ತರ್ಕಸಂಗ್ರಹಂ ಅಂತೇಳಿ ಈ ಗ್ರಂಥ ಏನು, ಈ ವಾಗ್ವಜ್ರ ಅನ್ನುವ ಶಬ್ದಕ್ಕೆ ಅರ್ಥನು ವಾಕ್ ಅಂದರೆ ಶಬ್ದ, ವಾಕ್ ಮಾತು, ವಜ್ರ ಅಂದರೆ ವಜ್ರಾಯುಧ. ವಜ್ರಾಯುಧದಿಂದ ಮಹೇಂದ್ರನು ದೇವೇಂದ್ರನು ಹೇಗಾದರೆ ಪರ್ವತಗಳ ರೆಕ್ಕೆಗಳನ್ನು ಕರೆದಿದ್ದಾನೆ, ಶತ್ರುಗಳನ್ನು ಸಂಹಾರ ಮಾಡ್ತಾನೆ. ಈ ವಿಧವಾಗಿ ಅನೇಕ ವಿಧವಾದ ಶತ್ರು ಸಂಹಾರ ಕಾರ್ಯಗಳು ಮಾಡಿದಂತೆ ಈ ವಾಗ್ವಜ್ರ ಅನ್ನುವ ಗ್ರಂಥ ವಜ್ರಾಯುಧದಂತೆ ಪ್ರತಿಪಕ್ಷದವರು ಮಾಡುವಂತಹ ಆಕ್ಷೇಪಗಳಿಗೆ ಇದು ಖಂಡನ ಮಾಡ್ತಾ ಉಪನ್ಯಾಸ ರೂಪಕವಾದಂತಹ ಒಂದು ಗ್ರಂಥವಾಗಿದೆ. ಈ ಗ್ರಂಥದಲ್ಲಿ ಶ್ರೀಮನ್ ನ್ಯಾಯಸುಧ ಟೀಕಾಚಾರ್ಯರು ಮಾಡಿದಂತಹ ಶ್ರೀಮನ್ ನ್ಯಾಯಸುಧ ಗ್ರಂಥಕ್ಕೆ ವ್ಯಾಖ್ಯಾನ ರೂಪಕವಾಗಿ, ಅಂದರೆ ಇದು ವ್ಯಾಖ್ಯಾನ ಅಂದರೆ ಇದು ಯಥಾರ್ಥವಾಗಿ ಟೀಕೆ ಟಿಪ್ಪಣಿಗಳಂತೆ ಅಲ್ಲದೆ ಆ ಗ್ರಂಥದಲ್ಲಿ ಹೇಳಿದ ವಿಷಯಗಳನ್ನು ಸಮೀಕರಿಸುತ್ತಾ ಅದರಲ್ಲಿ ಯಾರ್ಯಾರು ಯಾವ ಯಾವ ಆಕ್ಷೇಪಗಳನ್ನು ಮಾಡಿದ ಆಕ್ಷೇಪಗಳನ್ನು ಸಮಾಧಾನವನ್ನು ಕೊಡುತ್ತಾ ಆ ಗ್ರಂಥದ ಒಂದು ಉತ್ಕೃಷ್ಟತೆಯನ್ನು, ಪ್ರತಿವಾದಿಗಳು ಮಾಡುವಂತಹ ವಿಷಯಗಳಿರುವ ನಿಕೃಷ್ಟತೆಯನ್ನು ಪ್ರತಿಪಾದನೆ ಮಾಡ್ತಾ ಇದು ವಾಗ್ವಜ್ರ ಅನ್ನುವ ಒಂದು ಗ್ರಂಥ ಬಹಳ ಗಂಭೀರವಾಗಿ ನಡೀತಾ ಹೋಗುತ್ತೆ. ಸೊ ಅದಕ್ಕೆ ಹೇಳ್ತಾರೆ ಶ್ರೀಪಾದರಾದರು ಹೇಳ್ತಾ ಶ್ರೀಮನ್ ನ್ಯಾಯಸುಧ ಗ್ರಂಥ ಕ್ರಿಯತೇತು ಅರ್ಥಸಂಗ್ರಹ ಅಂತೇಳಿ. ಸೊ ಆ ನ್ಯಾಯಸುಧ ಗ್ರಂಥದಲ್ಲಿ ಹೇಳಿದ ವಿಷಯಗಳನ್ನು ಅಲ್ಲಿ ಈ ಅರ್ಥಸಂಗ್ರಹ, ಅಲ್ಲಿರುವ ಅರ್ಥವನ್ನು ಸಂಗ್ರಹ ಮಾಡುತ್ತಾ ಒಂದು ಕಡೆ ಸೇರಿಸುತ್ತಾ ಇವರು ಈ ವಿಧವಾಗಿ ವಾಗ್ವಜ್ರ ಅನ್ನುವ ಹೆಸರಿನಿಂದ ಈ ಗ್ರಂಥವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ತಕ್ಕ ಸಂಗ್ರಹ, ಇದು ಬಹಳ ಜಟಿಲವಾದ ಗ್ರಂಥ. ತಕ್ಕ ಅಂದ್ರೆ ಏನು, ಲಾಜಿಕ್, ಅದರಿಂದ ಕೂಡಿದಂತಹ ಗ್ರಂಥ. ಈ ಪ್ರಮಾಣ, ಪ್ರಮಾಣನ ಶಬ್ದಗಳನ್ನು ಕೇಳ್ತೀವಿ, ಪ್ರಮಾಣಗಳು, ಪ್ರಮಾಣ ಗ್ರಂಥಗಳು, ಪ್ರಮೇಯ ಗ್ರಂಥಗಳಂತೇಳಿ. ಪ್ರಮಾಣ ಅಂತ ಹೇಳಿದ್ರೆ ನಮಗೆ ಮೂರು ವಿಧವಾದ ಪ್ರಮಾಣಗಳಿವೆ. ಅಕ್ಷಾದಿ ತಿತೇಂ ಪ್ರಮಾಣ ಅಂತ ಹೇಳಿದ್ರೆ ಪ್ರತ್ಯಕ್ಷ ಅನುಮಾನ ಆಗಮ. ಯಾವುದೇ ಒಂದು ವಿಷಯ ಪ್ರಮಾಣವಾಗಬೇಕಂದ್ರೆ ಅದರಲ್ಲಿ ಪ್ರಾಮಾಣ್ಯತೆ ಸ್ವತಃ ಸಿದ್ಧವಾಗಿರಬೇಕು ಒಂದು. ಇನ್ನೊಂದು ಈ ಪ್ರಮಾಣ ಅಂತ ಹೇಳಿದರೆ ಅದು ಮೂರು ವಿಧವಾದ ಪ್ರಮಾಣಗಳು ಯಾವಾಗಲೂ ಕೂಡ ಅದೊಂದು ಪ್ರಮಾಣವಾಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಿರ್ದೋಷತ್ವ ಇರಬೇಕು. ಅಂದ್ರೆ ಪ್ರತ್ಯಕ್ಷ ತಗೊಂಡು ಅದು ಕೂಡ ನಿರ್ದೋಷವಾದಂತಹ ಇಂದ್ರಿಯ ಅರ್ಥ ಸನ್ನಿಕರ್ಷಣ, ಇಂದ್ರಿಯಗಳಿಗೆ ಆ ಇಂದ್ರಿಯ ವಿಷಯಗಳಿಗೆ ಸನ್ನಿಕರ್ಷತ್ವ ಬಂದಾಗ ಅದು ನಿರ್ದೋಷವಾಗಿರ್ಬೇಕು. ಅಂದ್ರೆ ನಮಗೆ ಕಣ್ಣಿಗೆ ಯಾವ್ದು ಅಡ್ಡ ಇರದೇ ಇರಬೇಕು, ಇಲ್ಲ ಮೂಗಿನಿಂದ ನೋಡಿದ್ರೆ ಅದಕ್ಕೆ ಯಾವ್ದು ಅಡ್ಡಿ ಇಲ್ಲದೆ ಇರಬೇಕು. ವಿಧವಾಗಿ ಆ ಸನ್ನಿಕಷ್ಟತ್ವ ಅವೆರಡಕ್ಕೂ ಹತ್ತಿರ ಬಂದಾಗ ಅದರ ಒಂದು ಕಾಂಟ್ಯಾಕ್ಟ್, ಅದು ನಿರ್ದೋಷವಾಗಿರಬೇಕು. ದೋಷರಹಿತವಾಗಿದ್ದಾಗ ಅದು ಪ್ರತ್ಯಕ್ಷ ನಮಗೆ ಒಂದು ಪ್ರಮಾಣವಾಗುತ್ತೆ. ಅದೇ ವಿಧವಾಗಿ ಅನುಪ್ರಮಾಣ ಅಂದ್ರೆ ನಿರ್ದೋಷ ಉವ್ವತ್ತಿ ಲಾಜಿಕ್, ಅದು ನಿರ್ದೋಷ ದೋಷ ಡಿಫೆಕ್ಟಿವ್ ಲಾಜಿಕ್ ಮಾಡಿದ್ರೆ ಅದು ಪ್ರಮಾಣವಾಗುವುದಿಲ್ಲ. ಡಿಫೆಕ್ಟ್ಲೆಸ್ ಲಾಜಿಕ್, ನಿರ್ದೋಷವಾದಂತಹ ತರ್ಕ ಮಾಡಿದ್ರೆ ಅದು ನಿರ್ದೋಷವಾದ ಅನುಪ್ರಮಾಣವಾಗುತ್ತೆ. ಅದೇ ವಿಧವಾಗಿ ಆಗಮ ಪ್ರಮಾಣ, ಪ್ರತ್ಯಕ್ಷ ಅನುಮಾನ ಆಗಮ ಅಂತೇಳಿ ಆಗಮ ಪ್ರಮಾಣ ಅಂದ್ರೆ ಆ ಆಗಮ ಪ್ರಮಾಣ ನಿರ್ದೋಷ ಶಬ್ದ ಆಗಮ ಅಂತೇಳಿ ಶಬ್ದ ಪ್ರಮಾಣ, ಆಗಮ ಪ್ರಮಾಣ ಶಬ್ದ ಪ್ರಮಾಣ. ಆದ್ರೆ ಎಲ್ಲ ಶಬ್ದಗಳು ಪ್ರಮಾಣವಾಗುತ್ತಾ ಅಂದ್ರೆ ಇಲ್ಲ, ಅದು ನಿರ್ದೋಷವಾದ ಶಬ್ದಗಳಿದ್ರೆ ಮಾತ್ರ ಪ್ರಮಾಣವಾಗುತ್ತೆ. ಈ ಕಾರಣದಿಂದ ಇವು ಪ್ರಮಾಣಗಳಂತ ಹೇಳಿದ್ರೆ ಅದಕ್ಕೆ ನಿರ್ದೋಷತ್ವ ಅನ್ನೋದು ಇಲ್ಲೇ ಬೇಕು. ನಿರ್ದೋಷತ್ವ ಇರಬೇಕಂದ್ರೆ ದೋಷ ಇರಕೂಡದು ಅಂದ್ರೆ ಅದಕ್ಕೆ ಸ್ವತಃ ಪ್ರಾಮಾಣ್ಯ ಇದ್ದರೇನೆ ಅದಕ್ಕೆ ನಿರ್ದೋಷವಾದ ಒಂದು ಲಕ್ಷಣ ಇರುತ್ತೆ. ಸೊ ಅದಕ್ಕೆ ನಿರ್ದೋಷತ್ವ ಬೇರೆ ವಿಷಯದಿಂದ ಬರುವುದಿಲ್ಲ. ಸಮಥಿಂಗ್ ಈಸ್ ಫ್ಲಾಲೆಸ್ ಆರ್ ಫಾಲ್ಟ್ಲೆಸ್, ಇಟ್ ಹ್ಯಾಸ್ ಟು ಫ್ಲಾಲೆಸ್ ಆರ್ ಫಾಲ್ಟ್ಲೆಸ್ ಬೈ ಇಟ್ಸೆಲ್ಫ್, ಸ್ವತಃ ಪ್ರಾಮಾಣ್ಯವಿರಬೇಕು. ಆ ಕಾರಣದಿಂದ ಇವು ಪ್ರಮಾಣ ಅಂತ. ಸೊ ಪ್ರಮಾಣ ಗ್ರಂಥಗಳಿಂದ ಯಾವುದು ನಮಗೆ ಪ್ರಮಾಣ ಪೂರ್ವಕವಾಗಿ ಇದೆ ಅವೆಲ್ಲವೂ ಪ್ರಮಾಣ ಗ್ರಂಥ ಅಂದ್ರೆ ಈಗ ಆಗಮ ಪ್ರಮಾಣ ಶಬ್ದ ಪ್ರಮಾಣಗಳು ಅಂತ ಹೇಳಿದಾಗ ನಾವು ಆಚಾರ್ಯ ಹೇಳಿದಂತೆ ನಾವು ಯಾವ್ಯಾವುದು ನಮಗೆ ಪ್ರಮಾಣ ಪೂರ್ವಕವಾಗಿರುವಂತಹ ಗ್ರಂಥಗಳಾಗಿದೆ ಅಂತೇಳಿ ಆಚಾರ್ಯ ಹೇಳ್ತಾರೆ. ನಮಗೆ ಋಗಾದ್ಯ ಭಾರತಂ ಚೈವ ಅಂತೇಳಿ, ಋಗಾದ್ಯ ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಾದಿಗಳು ಯಾವ್ದು, ವೇದಗಳು, ಉಪನಿಷತ್ತುಗಳು, ವೇದಗಳಲ್ಲಿ ಭಾಗವಾದಂತಹ ಉಪನಿಷತ್ತುಗಳು ಅಂದ್ರೆ ಶ್ರುತಿ ಪ್ರಮಾಣಗಳೆಲ್ಲವೂ ಕೂಡ. ಅದೇ ವಿಧವಾಗಿ ಮಹಾಭಾರತ, ಅದೇ ವಿಧವಾಗಿ ಪಂಚರಾತ್ರ ಮಥಾಖಿಲಂ ಅಂತೇಳಿ ಪಂಚರಾತ್ರಗಳು, ಮೂಲರಾಮಾಯಣಂ ಚೈವ, ಮೂಲರಾಮಾಯಣ ಪುರಾಣಂ ಚ ಏತದಾತ್ಮಕಂ ಅಂತೇಳಿ, ಪುರಾಣಗಳು ಯಾವುದಾದ್ರೆ ಇವು ಎಲ್ಲದಕ್ಕೂ ಅನುಗುಣವಾಗಿ ಅನುಕೂಲವಾಗಿರುವಂತಹ ಪುರಾಣಗಳು ಎಲ್ಲವೂ ಕೂಡ ಪ್ರಮಾಣ ಗ್ರಂಥಗಳಾಗಿದೆ. ಅದಕ್ಕೆ ತಕ್ಕಂತೆ ಅದಕ್ಕೆ ಯಥಾನುಕೂಲವಾಗಿ ಹೊರಟಿರುವಂತಹ ಇವೆಲ್ಲವೂ ಕೂಡ ನಮಗೆ ಪ್ರಮಾಣಗಳಾಗುತ್ತೆ. ಉದಾಹರಣೆಗೆ ಬ್ರಹ್ಮಮೀಮಾಂಸಾ ಶಾಸ್ತ್ರ ಪ್ರಮಾಣವಾಗಿದೆ. ನಾವು ಬ್ರಹ್ಮಮೀಮಾಂಸಾ ಅಂದ್ರೆ ಬ್ರಹ್ಮಸೂತ್ರಗಳು, ಇದು ವೇದವ್ಯಾಸರಿಂದ ರಚಿಸಲ್ಪಟ್ಟಂತಹ ಬ್ರಹ್ಮಸೂತ್ರಗಳು ಪ್ರಮಾಣಗಳು ಅಂತ ನಾವು ಒಪ್ಪುತ್ತೀವಿ. ಆ ಬ್ರಹ್ಮಸೂತ್ರಗಳು ಪ್ರಮಾಣವಾದ್ದರಿಂದ ಆ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿದಂತಹ ಅನುವ್ಯಾಖ್ಯಾನ ಇತ್ಯಾದಿ ಗ್ರಂಥಗಳು ಆಚಾರ್ಯರು ಮಾಡಿದ್ದು ಅವೆಲ್ಲವೂ ಕೂಡ ಪ್ರಮಾಣವಾಗಿದೆ. ಆ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನವಾಗಿ ಟೀಕಾಚಾರ್ಯರು ಮಾಡಿದಂತಹ ಸೀಮನ್ಯಾಯ ಸದಾ ಪ್ರಮಾಣ ಪೂರ್ವಕವಾಗಿದೆ ಅಂತ ಏನು ಹೇಳ್ತೀವಿ ನಾವು. ಸೊ ಇದೆಲ್ಲವೂ ಕೂಡ ಪ್ರಮಾಣವಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಮೂಲಭೂತವಾದಂತಹ ಬ್ರಹ್ಮಸೂತ್ರಗಳು ಬ್ರಹ್ಮಮೀಮಾಂಸಾ ಶಾಸ್ತ್ರ ಪ್ರಾಮಾಣ್ಯತೆಯನ್ನು ಪ್ರತಿಪಾದನೆ ಮಾಡ್ತಾ ಈ ಗ್ರಂಥ ವಾಗ್ವತ್ರ ಹೊರಟಿದೆ. ಈ ಪ್ರತಿಪಾದನೆ ಮಾಡ್ತಾ ಹೊರಟಾಗ ಒಂದು ವಿಷಯವನ್ನು ಹೇಳ್ತಾರೆ ಶ್ರೀಪಾದರಾಜರು. ಯಾವುದೇ ಒಂದು ಗ್ರಂಥವಾಗಲಿ, ಶಬ್ದಗಳಾಗಲಿ, ಮಾತುಗಳಾಗಲಿ ಪ್ರಮಾಣವಾಗಬೇಕಂತ ಹೇಳಿದ್ರೆ ಅದಕ್ಕೆ ಕೆಲವು ಲಕ್ಷಣಗಳಿರಬೇಕು, ಆವಾಗ ಅದು ಪ್ರಮಾಣವಾಗುತ್ತೆ ಅಂತ ಹೇಳಿ. ಏನು ಅಂತ ಹೇಳಿದ್ರೆ ಅದಕ್ಕೆ ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ ಅನ್ನುವ ಮೂರು ಇದ್ದರೆ ಅದನ್ನು ನಾವು ಪ್ರಮಾಣವಂತ ಒಪ್ಪಬಹುದು, ಒಪ್ಪಲಕ್ಕೆ ಸಾಧ್ಯವಾಗುತ್ತೆ. ಏನು ವಕ್ತಾನುಕೂಲ್ಯ ಅಂದ್ರೆ ಏನು, ವಕ್ತ ಅಂತ ಹೇಳಿದ್ರೆ ಏನು, ವಕ್ತ ಅಂದ್ರೆ ಹೇಳುವವನು, ಇಲ್ಲ ಒಂದು ವಿಷಯವನ್ನು ಕೊಡುವವನು. ಇಟ್ ಕೆನ್ ಬಿ ಎ ರೈಟರ್, ಇಟ್ ಕೆನ್ ಬಿ ಎ ಸ್ಪೀಕರ್, ಬರೆದವನಾಗಬಹುದು, ಗ್ರಂಥಕರ್ತ ಆಗಬಹುದು, ಇಲ್ಲ ಯಾರೇ ಒಬ್ಬರು ಉಪನ್ಯಾಸಕನಾಗಬಹುದು. ಯಾರೇ ಒಬ್ಬರು ಅದನ್ನು ಕೊಟ್ಟಾಗ ದ ಒನ್ ಹೂ ಗಿವ್ಸ್ ದ ಮೆಸೇಜ್ ಅವನ್ನು ವಕ್ತ ಅಂತ ಕರಿತೀವಿ. ಅದಕ್ಕೆ ಇದಕ್ಕೆ ಈ ವಕ್ತ ಅಂತ ಕರೆಯಲ್ಪಡುವ ವ್ಯಕ್ತಿ ಅದು ಸರಿಯಾಗಿ ಹೇಳಿದಾಗ ಅದು ಪ್ರಮಾಣವಾಗುತ್ತೆ. ಅದು ಸರಿಯಾಗಿ ಹೇಳಿದಾಗ ಅಂತ ಹೇಳಿದ್ರೆ ಹೇಗೆ ಸರಿಯಾಗಿ ಅನ್ನುವುದನ್ನು ನಿರ್ವಚನ ಮಾಡುವುದು ಹೇಗೆ, ಹೌ ಟು ಕಾಂಪ್ರಿಹೆಂಡ್ ದಿಸ್ ಅಂತ ಹೇಳಿದರೆ ಅದಕ್ಕೆ ವಕ್ತರಾನುಕೂಲ್ಯ ಅಂತ ಕರೀತಾರೆ. ವಕ್ತರಾನುಕೂಲ್ಯ ಅಂದ್ರೆ ಏನು, ಈ ವಕ್ತನಾದವನು ಅದನ್ನು ಸರಿಯಾಗಿ ಹೇಳಬೇಕು ಅಂದ್ರೆ ಸರಿಯಾಗಿ ಹೇಳುವುದಂದ್ರೆ ಏನ್ ಹೇಳಿದ್ರೆ ಆ ವಕ್ತಗೆ ಮೂರು ಲಕ್ಷಣಗಳಿರಬೇಕು. ಏನಂತ ಹೇಳಿದ್ರೆ ವಿವಕ್ಷಿತಾರ್ಥ ತತ್ವಜ್ಞಾನವಿರಬೇಕು, ಅಂದ್ರೆ ಯಾವುದನ್ನು ಹೇಳ ಬಯಸಿದ್ದಾನೋ ಅದರ ಅರ್ಥವು ತತ್ವವು ಅದರ ಜ್ಞಾನವು ಪೂರ್ಣವಾಗಿ ಸರಿಯಾಗಿರಬೇಕು. ಈ ವಿಧವಾಗಿ ವಿವಕ್ಷಿತವಾದಂತಹ ಹೇಳ ಬಯಸಿದಂತಹ ಅರ್ಥ ತತ್ವಗಳ ಜ್ಞಾನ ಪೂರ್ಣವಾಗಿ ಇದ್ದರೆ ಅದು ಒಂದು ಲಕ್ಷಣ, ಅದು ಒಂದು ಕ್ವಾಲಿಟಿ, ಅದು ಇರಲೇಬೇಕು. ಅದಾದ ಮೇಲೆ ಸರಿ ರೀ, ಒಳ್ಳೆ ಜ್ಞಾನ ಇದೆ, ಜ್ಞಾನಿಯಾಗಿದ್ದಾನೆ, ಅಂತಹ ವಕ್ತ ಜ್ಞಾನಿಯಾದವನು ಹೇಳಕ್ಕೆ ಹೊರಟಿದ್ದಾನೆ, ಆದ್ರೆ ಹೇಳಕ್ಕೆ ಸರಿಯಾಗಿ ಬರೋದಿಲ್ಲ, ಇಲ್ಲ ಬರೀಲಕ್ಕೆ ಹೊರಟಾನೆ, ಬಟ್ ಹಿ ಕೆನಾಟ್ ರೈಟ್ ಪ್ರಾಪರ್ಲಿ, ಹಿ ಕೆನಾಟ್ ಪ್ರೆಸೆಂಟೇಷನ್ ಕೇಪಬಿಲಿಟಿ ಇಲ್ಲ. ಯಾಕೆ ಅಂದ್ರೆ ಕರಣ ಪಾಠವ ಇಲ್ಲ ಅವನ ಹತ್ತಿರ ಅಂತ ಹೇಳಿದ್ರೆ ಆವಾಗೋದು ಆಗೋದಿಲ್ಲ. ಅಂದ್ರೆ ಈ ವಕ್ತರಾನುಕೂಲ್ಯ ಇರಬೇಕು. ಅದಾದ ಆ ವಕ್ತರಾನುಕೂಲ್ಯ ಇರಬೇಕಂತ ಹೇಳಿದ್ರೆ ಆ ವಕ್ತರಾನುಕೂಲ್ಯದಲ್ಲಿ ಒಂದು ಭಾಗ ವಿವಕ್ಷಿತಾರ್ಥ ತತ್ವಜ್ಞಾನ ಇರಬೇಕು, ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ಕರಣ ಪಾಠವ, ಪಾಠವಂದ್ರೆ ಸಾಮರ್ಥ್ಯ, ಕರಣಗಳಂದ್ರೆ ಬಾಹ್ಯ ಕರಣಗಳು, ಅಂತ ಕರಣಗಳೆಲ್ಲವೂ ಕೂಡ ಹಿ ಹ್ಯಾಸ್ ಟು ಬಿ ಏಬಲ್ ಟು ಥಿಂಕ್ ಪ್ರಾಪರ್ಲಿ, ಹಿ ಹ್ಯಾಸ್ ಟು ಬಿ ಏಬಲ್ ಟು ಅನಲೈಸ್ ವಿತ್ ಇನ್ ಹಿಮ್ ಪ್ರಾಪರ್ಲಿ, ಅನಾಲಿಸಿಸ್ ಕೆಪಾಸಿಟಿ, ಥಿಂಕಿಂಗ್ ಕೆಪಾಸಿಟಿ ಇವೆಲ್ಲವೂ ಇರಬೇಕು. ಅಷ್ಟೇ ಅಲ್ಲದೆ ಸರಿ ಚೆನ್ನಾಗಿ ಯೋಚನೆ ಮಾಡ್ತಾನೆ, ಚೆನ್ನಾಗಿ ಅನಲೈಸ್ ಮಾಡ್ತಾನೆ, ಹಿ ಆರ್ಗನೈಸ್ ಥಾಟ್ಸ್ ಇನ್ಸೈಡ್ ಹಿಸ್ ಮೈಂಡ್ ಪ್ರಾಪರ್ಲಿ, ಚೆನ್ನಾಗಿ ಮಾಡ್ತಾನೆ, ಎಲ್ಲವೂ ತನ್ನ ಒಳಗೆ ತಾನು ವಿವರಿಸಿಕೊಳ್ತಾನೆ, ಒಳಗೆ ಅನಾಲಿಸಿಸ್ ವಿಶ್ಲೇಷಣೆ ಮಾಡಿಕೊಳ್ತಾನೆ, ಅದೇ ಹೇಳಕ್ಕೆ ಬರೋದಿಲ್ಲ. ಅಂತಹ ವ್ಯಕ್ತಿ, ಒಳ್ಳೆ ಜ್ಞಾನ ಇರುವಂತಹ ವ್ಯಕ್ತಿ ತಾನು ಎಲ್ಲವನ್ನೂ ಜೀರ್ಣಿಸಿಕೊಂಡ ಮೇಲೆ ಅದನ್ನು ಹೇಳ ಬಯಸಿದಾಗ ಅದನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿ ಅದನ್ನು ಚೆನ್ನಾಗಿ ಹೇಳಿದರೆ, ಅಂದ್ರೆ ಕರ್ಣಪಾಠವ, ಒಳ್ಳೆ ಬಾಯಿಯಿಂದ ಚೆನ್ನಾಗಿ ಸ್ಪಷ್ಟವಾಗಿ ಶಬ್ದಗಳನ್ನು ಹೊರಗೆ ಹಾಕಿ ಹೇಳುವುದು, ಇಲ್ಲ ಬರೆದಾಗ ತಾನು ಆ ಶಬ್ದಗಳನ್ನು, ಒಳ್ಳೆ ಶಬ್ದಗಳನ್ನು ಪ್ರಯೋಗ ಮಾಡಿ ಅದನ್ನು ಚೆನ್ನಾಗಿ ಬರೆಯುವ ಆ ಸಾಮರ್ಥ್ಯವೂ ಇರಬೇಕು. ಈ ವಿಧವಾಗಿ ಕರ್ಣಪಾಠವ ಕರ್ಣ ಸಾಮರ್ಥ್ಯವೂ ಇರಬೇಕು, ಅದು ಎರಡನೇದು. ಆಯ್ತು ರೀ, ಅವರಿಗೆ ಒಳ್ಳೆ ಜ್ಞಾನವೂ ಇದೆ, ಚೆನ್ನಾಗಿ ಹೇಳಕ್ಕೆ ಕೆಪಾಸಿಟಿ ಇದೆ, ಕರ್ಣಪಾಠವಿದೆ, ಹಾಗೆ ಹೇಳುವಂತಹ ಇಚ್ಛೆ ಇಲ್ಲ. ದ ಪರ್ಸನ್ ಡಸ್ಂಟ್ ವಾಂಟ್ ಟು ಟೆಲ್ ಯು. ಒಳ್ಳೆ ಸಾಮರ್ಥ್ಯ ಇದೆ, ಜ್ಞಾನವೂ ಇದೆ, ಆದರೆ ಹೇಳುವ ಇಚ್ಛೆ ಇಲ್ಲ, ಇಲ್ಲ ತಪ್ಪು ತಪ್ಪು ಹೇಳಬೇಕಂತ ಮೋಸ ಮಾಡಬೇಕನ್ನುವ ಇಚ್ಛೆ ಇರುತ್ತೆ, ಇತ್ಯಾದಿಗಳಿದ್ದರೆ ಮೋಸ ಮಾಡಬೇಕಂತ ಇಚ್ಛೆ ಇಲ್ಲ, ಹೇಳಬೇಕನ್ನುವ ಇಚ್ಛೆ ಇಲ್ಲದೆ ಇರುವುದು, ಇತ್ಯಾದಿಗಳಿದ್ದರೆ ಆವಾಗಲೂ ಪ್ರಯೋಜನವಿಲ್ಲ. ಆ ವ್ಯಕ್ತಿಗೆ ಅದನ್ನು ಹೇಳಬೇಕು ಅನ್ನುವ ವಿವಕ್ಷೆ ಇರಬೇಕು, ವಕ್ತುಮಿಚ್ಛ, ಅದು ಹೇಳಬೇಕನ್ನುವ ಇಚ್ಛೆ ಇದ್ದಾಗ ಮಾತ್ರವೇ ತಾನು ಚೆನ್ನಾಗಿ ಹೇಳಿಕೊಡ್ತಾನೆ ಇನ್ನೊಬ್ಬರಿಗೆ. ಆ ಕಾರಣದಿಂದ ಈ ಮೂರು ಇದ್ದರೆ ಮಾತ್ರವೇ ವಕ್ತರಾನುಕೂಲ್ಯ ಅಂತ ಕರಿತೀವಿ. ವಕ್ತರಾನುಕೂಲ್ಯ ಅಂದ್ರೆ ಈ ವಕ್ತನಾದವನು ಹೇಳುವಂತಹ ವ್ಯಕ್ತಿ ಇಲ್ಲ ಬರೆಯುವಂತಹ ವ್ಯಕ್ತಿಗೆ ಈ ಮೂರು ಲಕ್ಷಣಗಳು, ಒಳ್ಳೆ ಜ್ಞಾನವೂ ಇದ್ದು ಅದನ್ನು ಸರಿಯಾಗಿ ತಿಳಿಸಿಕೊಡುವಂತಹ ಸಾಮರ್ಥ್ಯವೂ ಇದ್ದು ಅದು ತಿಳಿಸಿಕೊಡಬೇಕನ್ನುವ ಇಚ್ಛೆಯೂ ಚೆನ್ನಾಗಿ ಇದ್ದರೆ ಅದಕ್ಕೆ ವಕ್ತರಾನುಕೂಲ್ಯ ಇದೆ ಅಂತ ಹೇಳ್ತೀವಿ. ಈ ವಿಧವಾದಂತಹ ವಕ್ತರಾನುಕೂಲ್ಯವಿರಬೇಕು. ಅದಾದ ಮೇಲೆ ಶ್ರೋತ್ರಾನುಕೂಲ್ಯ, ಆ ಹೇಳುವಂತಹ ವ್ಯಕ್ತಿ ಯಾರಿಗೋಸ್ಕರ ಹೇಳ್ತಾ ಇದ್ದಾರೆ, ಯದವ್ಯಾಸರು ಇವೆಲ್ಲವೂ ಬರೆದಿದ್ದಾರೆ ಯಾರಿಗೆ ಅಂದ್ರೆ ನಮಗಾಗಿ ಬರೆದಿದ್ದಾರೆ, ಇಲ್ಲ ನಮಗಾಗಿ ಅಲ್ಲ, ಬ್ರಹ್ಮಾದಿಗಳು ಅವರಿಗೆ ಉಪದೇಶ ಮಾಡಬೇಕಂತ ಹೇಳಿ, ಅವರಿಗೆ ಜ್ಞಾನವನ್ನು ಪ್ರದಾನ ಮಾಡಬೇಕಂತ ಹೇಳಿ ಇಲ್ಲಿ ವೇದವ್ಯಾಸರು ಏನು ಮಾಡಿದ್ದಾರೆ, ಬ್ರಹ್ಮಾದಿಗಳಿಗೆ ಜ್ಞಾನವನ್ನು ಉಪದೇಶ ಮಾಡಬೇಕಂತ ಹೇಳಿ ಅವರಿಗಾಗಿ ಇದನ್ನು ತಾವು ರಚನೆ ಮಾಡಿದ್ದಾರೆ ಬ್ರಹ್ಮಸೂತ್ರಗಳನ್ನು. ಆ ಕಾರಣದಿಂದ ಶ್ರೋತೃಗಳು ಯಾರು, ಶ್ರೋತ್ರಾನುಕೂಲ್ಯ ಅಂತ ಹೇಳಿದ್ರೆ ಏನು, ಶ್ರೋತ್ರಾನುಕೂಲ್ಯ ನಮಗೇನು ಬರುತ್ತೆ, ತತ್ವಜ್ಞಾನ ಯೋಗ್ಯತಾ ವಕ್ತೃ ಪ್ರೀತಿ ವಿಷಯತಾ ಅಂತ ಹೇಳ್ತಾರೆ, ಇದಕ್ಕೆ ಶ್ರೋತ್ರಾನುಕೂಲ್ಯಂ ದ್ವಯಂ ಶ್ರೋತುಹು ಅಂತೇಳಿ. ಈ ಎರಡು ಲಕ್ಷಣಗಳು ಶ್ರೋತ್ರಾನುಕೂಲ್ಯ ಅಂದ್ರೆ ಕೇಳುವವರಿಗೆ ಕೇಳುವ ಯೋಗ್ಯತೆ ಇರಬೇಕು, ಕೇಳುವ ಯೋಗ್ಯತೆ ಇಲ್ಲದೇ ಇದ್ದರೆ ಅದು ವ್ಯರ್ಥವಾಗುತ್ತೆ. ತತ್ವಜ್ಞಾನವನ್ನು ಪಡೆಯುವ ಯೋಗ್ಯತೆ ಇರುವವರಾಗ ಇರಬೇಕು ಒಂದು, ಎರಡನೆಯದು ಅವರು ವಕ್ತೃಗಳಿಗೆ ಪ್ರೀತಿಪಾತ್ರರಾಗ ಇರಬೇಕು, ಅಂದ್ರೆ ಯಾರು ಹೇಳುತ್ತಾರೆಯೋ, ಯಾರು ಅದನ್ನು ಕೊಡುತ್ತಾರೋ, ಯಾರು ಜ್ಞಾನ ಪ್ರದಾನ ಮಾಡ್ತಾರೋ ಅವರಿಗೆ ಪ್ರೀತಿಪಾತ್ರರಾಗಿರಬೇಕು. ಈ ಕಾರಣದಿಂದ ಬ್ರಹ್ಮಾದಿಗಳನ್ನು ತಗೊಂಡ್ರೆ ಅವರು ವೇದವ್ಯಾಸರಿಗೆ ಪ್ರೀತಿಪಾತ್ರರಾಗಿದ್ದಾರೆ. ಸೊ ವೇದವ್ಯಾಸರಿಗೆ ವಕ್ತರಾನುಕೂಲ್ಯ ಪೂರ್ಣವಾಗಿದೆ. ಯಾರಿಗೆಂದ್ರೆ ಯಾಕೆ ಅಂತ ಹೇಳಿದ್ರೆ ಅವರು ಶ್ರೀಮನ್ನಾರಾಯಣ ಸಾಕ್ಷಾತ್ ಪರಮಾತ್ಮ ಆಗಿದ್ದಾರಾದ ಕಾರಣದಿಂದ ಪೂರ್ಣವಾದ ಜ್ಞಾನವೂ ಇದೆ ಅವರಿಗೆ. ವಿವಕ್ಷಿತಾರ್ಥ ತತ್ವಜ್ಞಾನ ಸಂಪೂರ್ಣವಾಗಿದೆ ವೇದವ್ಯಾಸರಿಗೆ. ಅಷ್ಟೇ ಅಲ್ಲದೆ ಅವರಿಗೆ ಕರ್ಣಪಾಠವು ಪರಮಾತ್ಮನೇ ಆಗಿದ್ದಾನೆ, ಕರ್ಣಪಾಠವು ಪೂರ್ಣವಾಗಿದೆ. ಅಷ್ಟೇ ಅಲ್ಲದೆ ಅವರಿಗೆ ಹೇಳಬೇಕನ್ನುವ ಇಚ್ಛೆ, ಇಂತಹ ದೇವತೆಗಳಿಗೆ ಯೋಗ್ಯರಾದವರಿಗೆ ಹೇಳಬೇಕನ್ನುವ ಇಚ್ಛೆಯು ಪೂರ್ಣವಾಗಿದೆ ಶ್ರೀಮನ್ನಾರಾಯಣಗೆ, ವೇದವ್ಯಾಸರಿಗೆ. ಆ ಕಾರಣದಿಂದ ವಕ್ತರಾನುಕೂಲ್ಯ ಪೂರ್ಣವಾಗಿದೆ ಅವರಿಗೆ. ಅದಾದ ಮೇಲೆ ಶ್ರೋತ್ರಾನುಕೂಲ್ಯ, ಶ್ರೋತ್ರರಾದಂತಹ ಬ್ರಹ್ಮಾದಿ ದೇವತೆಗಳಿಗೆ ಆ ಶ್ರೋತ್ರಾನುಕೂಲ್ಯವು ಪೂರ್ಣವಾಗಿದೆ, ಯಾಕಂದ್ರೆ ಅವರು ಯೋಗ್ಯರಾಗಿದ್ದಾರೆ ಒಂದು, ಎರಡನೇದಾಗಿ ಅವರಿಗೆ ಆ ಬ್ರಹ್ಮಾದಿ ದೇವತೆಗಳಿಗೆ ಆ ಯೋಗ್ಯತೆ ಅನ್ನೋದು ಮಾತ್ರವೇ ಅಲ್ಲದೆ ಪರಮಾತ್ಮನ ಪ್ರೀತಿಪಾತ್ರತೆ ಅನ್ನೋದು ಕೂಡ ಪೂರ್ಣವಾಗಿದೆ. ಸೊ ಇಷ್ಟು ಇದ್ದರೆ ಇದು ಶ್ರೋತ್ರಾನುಕೂಲ್ಯವು ಸಿದ್ಧವಾಗಿದೆ. ವಕ್ತರಾನುಕೂಲ್ಯ, ಶ್ರೋತ್ರಾನುಕೂಲ್ಯ ಈ ಎರಡೂ ಇದ್ದಾಗ ಮತ್ತೆ ಆಯ್ತರಿ, ಬಹಳ ಜ್ಞಾನಿಯಾದವನು ಹೇಳ್ತಾ ಇದ್ದಾನೆ, ಆ ಜ್ಞಾನಿಗೆ ಕರ್ಣಪಾಠವೂ ಸಾಮರ್ಥ್ಯವೂ ಇದೆ, ಹೇಳಬೇಕನ್ನುವ ಇಚ್ಛೆಯೂ ಇದೆ, ಶ್ರೋತ್ರರು ಒಳ್ಳೆಯವರಾಗಿದ್ದಾರೆ, ಅವರಿಗೆ ಯೋಗ್ಯತೆ ಇದೆ, ಸಾಮರ್ಥ್ಯ ಇದೆ, ಅವರು ಪ್ರೀತಿಪಾತ್ರರಾಗಿದ್ದಾರೆ, ಆದರೆ ಹೇಳುವಂತಹ ವಿಷಯ ಯಾವುದೇ ಒಂದು ಕಾಗೆಯ ಮಾತು, ಕಾಗೆಯ ಬಾಯಿಯ ವರ್ಣನೆ ಮಾಡ್ತೀವೋ ಯಾವುದು ಅಂತ ಹೇಳಿದ್ರೆ ಅದು ವ್ಯರ್ಥವಾಗಿದ್ದಂತೆ. ಆ ಹೇಳುವಂತಹ ವಿಷಯವಾಗಿ ಏನು ಪ್ರಸಂಗಾನುಕೂಲ ಇರಬೇಕಂದ್ರೆ ದ ಮ್ಯಾಟರ್ ಹ್ಯಾಸ್ ಟು ಬಿ ಸಮಥಿಂಗ್ ದಟ್ ಈಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್. ಇಲ್ಲಿ ತತ್ವಜ್ಞಾನವನ್ನೇ ಹೇಳುತ್ತಾ ಇದ್ದಾರೆ, ಮೋಕ್ಷ ಸಾಧಕವಾದಂತಹ ತತ್ವಜ್ಞಾನವನ್ನು ಹೇಳ್ತಾ ಇದ್ದಾರೆ. ಆದ ಕಾರಣದಿಂದ ಇದು ಪ್ರಸಂಗಾನುಕೂಲ್ಯವೂ ಇದೆ. ಈ ವಿಧವಾಗಿ ಬ್ರಹ್ಮಸೂತ್ರಗಳಿಗೆ ಈ ವಿಧವಾದಂತಹ ವಕ್ತರಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ ಅನ್ನುವ ಈ ಎಲ್ಲ ಲಕ್ಷಣಗಳು ಇರುವ ಕಾರಣದಿಂದ ಇದು ಏನಾಯಿತು ನಮಗೆ, ದಿಸ್ ಬಿಕಮ್ಸ್ ಒಂದು ಪ್ರಮಾಣ, ಒಳ್ಳೆ ಪ್ರಮಾಣವಾಗಿದೆ ಈ ಬ್ರಹ್ಮಸೂತ್ರಗಳು ಅನ್ನುವ ಒಂದು ವಿಷಯ ಪ್ರತಿಪಾದನವಾಗುತ್ತೆ. ಆವಾಗ ಒಂದು ಶಂಕ ಬರುತ್ತೆ, ಆಯ್ತು ಇವಾಗ ಏತಶಾಸ್ತ್ರಂ ಪ್ರಮಾಣ ಅನುಕೂಲ ವಕ್ತಾದಿಮತ್ವಾತ್ ಭಾರತಾದಿವತ್ ಅಂತ ಹೇಳಿದರೆ, ಅಂದ್ರೆ ಏನು, ಈ ವಿಧವಾಗಿ ಈ ಶಾಸ್ತ್ರ ಅಂದ್ರೆ ಯಾವ ಮೀಮಾಂಸಾ ಬ್ರಹ್ಮ ಮೀಮಾಂಸಾ ಶಾಸ್ತ್ರ ಇಲ್ಲ ಬ್ರಹ್ಮಸೂತ್ರಗಳು ಪ್ರಮಾಣವಾಗಿದೆ, ಯಾಕೆಂದ್ರೆ ಅನುಕೂಲ ವಕ್ತಾದಿಮತ್ವಾತ್ ಭಾರತಾದಿವತ್ ಅಂತ ನೀವು ಹೇಳಿದರೆ, ಅಂದ್ರೆ ಭಾರತ ಮಹಾಭಾರತ ಗ್ರಂಥಗಳಂತೆ ಮಹಾಭಾರತವನ್ನು ವೇದವ್ಯಾಸರೇ ಮಾಡಿದ್ದಾರೆ, ಅದರಂತೆ ಅನುಕೂಲ ವಕ್ತಾದಿ ಲಕ್ಷಣಗಳಿವೆ ಅಂತ ಹೇಳಿದರೆ, ಆವಾಗ ಆಪ್ತವಾಕ್ಯತ್ವ ಉಪಾಧಿ ರೀತಿಯೇತು, ಆಪ್ತವಾಕ್ಯತ್ವ ಆದ್ದರಿಂದಲೇ ಆಗಿದೆ. ಅಂದ್ರೆ ಆಪ್ತವಾಕ್ಯತ್ವ ಈಸ್ ದ ಒನ್ ದಟ್ ಈಸ್ ಕಾಸಿಂಗ್ ದೀಸ್ ಲಕ್ಷಣಗಳು, ಅಂದ್ರೆ ಆಪ್ತವಾಕ್ಯತ್ವ ಆಗಿರುವ ಕಾರಣದಿಂದ ಈ ವಕ್ತಾದಿಮತ್ವ ಶ್ರೋತ್ರಾದಿಮತ್ವ ಇವೆಲ್ಲವೂ ಸಿದ್ಧವಾಗಿದೆ ಅಂತ ಹೇಳಿದರೆ, ಆವಾಗ ಆಗ ಯಾಕೆ ಹೇಳ್ತೀರಾ ಅಂದ್ರೆ ಉಪಾಧಿ ಅಂತ, ಇಲ್ಲಿ ಉಪಾಧಿ ಅಂತ ಹೇಳಿದ್ರೆ ಸಮಥಿಂಗ್ ದಟ್ ಈಸ್ ಎ ಜನ್ ಸ್ಪೆಷಲ್ ಕಾಸ್ ಫಾರ್ ಎ ಜನರಲ್ ಥಿಂಗ್. ಒಂದು ಉದಾಹರಣೆಗೆ ತಗೊಂಡ್ರೆ, ಈಗ ಪರ್ವತೋವ ಹಿಮಾನ್ ಧುಮತ್ವಾತ್ ಅಂತ ಹೇಳಿ ಹೊಗೆ ಇಡುವ ಕಾರಣದಿಂದ ಪರ್ವತದಲ್ಲಿ ಬೆಂಕಿ ಬಂದಿದೆ ಅಂತ ಹೇಳಿದ್ರೆ, ಹೊಗೆ ಯಾಕೆ ಬಂತು ಅಂತ ಪ್ರಶ್ನೆ ಬಂದಿದೆ. ಹೊಗೆ ಬರಬೇಕಂತ ಹೇಳಿದ್ರೆ ಒಂದರಲ್ಲಿ ಸ್ವಲ್ಪ ಹಸಿಯೋ ಸ್ವಲ್ಪ ವೆಟ್ನೆಸ್ ಯಾವುದೋ ಒಂದು ಇದ್ದರೆ ಆವಾಗ ಬೆಂಕಿಗೆ ಹೊಗೆ ಬೆಂಕಿಯಿಂದ ಹೊಗೆ ಬರಲಿಕ್ಕೆ ಅವಕಾಶವಿದೆ. ಈ ವಿಧವಾಗಿ ಆ ವೆಟ್ನೆಸ್ ಇಂದ ಇಂಧನದಲ್ಲಿರುವಂತಹ ಆರ್ದ್ರತೆ ಯಾವ್ದಿದೆ ಅದು ಹೊಗೆಗೆ ಕಾರಣವಾಗಿದೆ. ಈ ಆರ್ದ್ರತೆ ಅದಕ್ಕೆ ಉಪಾಧಿ ಅಂತ ಕರೀತಾರೆ. ಅಂದ್ರೆ ಈ ವಿಧವಾಗಿ ಆಪ್ತವಾಕ್ಯತ್ವ ಅನ್ನುವ ಒಂದು ಉಪಾಧಿಯಿಂದ ಈ ವಿಧವಾಗಿ ಶ್ರೋತ್ರಾನುಕೂಲ್ಯ ವಕ್ತಾನುಕೂಲ್ಯವೆಲ್ಲವೂ ಬಂದಿದೆ ಅಂತ ಹೇಳಿದರೆ ಹಾಗೆ ಯಾಕೆ ಹೇಳಬೇಕಂತ ಹೇಳ್ತಾರೆ. ಸೊ ಅಂದ್ರೆ ಎವ್ರಿಥಿಂಗ್ ಮಸ್ಟ್ ಹ್ಯಾವ್ ಆಪ್ತವಾಕ್ಯತ್ವ ಇರವೇ ಇದ್ದರೇನೆ ಅದು ಪ್ರಮಾಣವಾಗುತ್ತೆ. ಆಪ್ತವಾಕ್ಯತ್ವ ಇಸ್ ಎ ಮಸ್ಟ್ ಫಾರ್ ಸಮಥಿಂಗ್ ಟು ಬಿಕಮ್ ಎ ಪ್ರಮಾಣ ಅಂತ ಹೇಳಿದರೆ, ಆವಾಗ ಪ್ರತ್ಯಕ್ಷ ಪ್ರಮಾಣವಿದೆ, ಪ್ರತ್ಯಕ್ಷ ಪ್ರಮಾಣ ಆಪ್ತವಾಕ್ಯವಲ್ಲ ಆದರೂ ಪ್ರಮಾಣವಾಗಿದೆ. ಅಂದ್ರೆ ಯಾವುದೇ ಒಂದು ಪ್ರಮಾಣವಾಗಿ ಆಗಬೇಕಂದ್ರೆ ಆಪ್ತವಾಕ್ಯತ್ವ ಇರುವುದರಿಂದಲೇ ಪ್ರಮಾಣವಾಗುತ್ತೆ ಅಂತ ಹೇಳಿದ್ರೆ ಪ್ರತ್ಯಕ್ಷ ಆಪ್ತವಾಕ್ಯವಾಗದೇ ಇದ್ದರೂ ಕೂಡ ಪ್ರಮಾಣವಾಗಿದೆ. ಸೊ ಆಪ್ತವಾಕ್ಯತ್ವ ನೀಡ್ ನಾಟ್ ಬಿ ಓನ್ಲಿ ರಿಕ್ವೈರ್ ಅಂದ್ರೆ ಅದು ಇರಲೇಬೇಕು ಅಂತ ಇಲ್ಲವೇ ಇಲ್ಲ. ಆಪ್ತವಾಕ್ಯತ್ವ ಅಂತ ಇಲ್ಲದೇ ಇದ್ದರೂ ಕೂಡ ಪ್ರಮಾಣವಾಗುತ್ತೆ. ಅಂದ್ರೆ ಉದಾಹರಣೆಗೆ ಆಪ್ತವಾಕ್ಯತ್ವ ಅನ್ನೋದು ಪ್ರೀತಿಸಿದ ಕಾರಣದಿಂದ ಇದೆಲ್ಲ ನಡೆದಿದೆ ಅಂತ ನೀವು ಹೇಳಬೇಡಿ ಅಂತ ಹೇಳಿದ್ರೆ, ಮತ್ತೆ ಹಾಗಾದ್ರೆ ಆಪ್ತವಾಕ್ಯವಲ್ಲವಾ ಅಂದ್ರೆ ಇದು ಆಪ್ತವಾಕ್ಯವೇ, ಆದರೆ ನಾವು ಅಪ್ರೋಚ್ ಮಾಡ್ತಾ ಇರುವುದು ಹೇಗೆ ಅಂತ ಹೇಳಿದ್ರೆ, ವಕ್ತಾನುಕೂಲ್ಯ ಶ್ರೋತ್ರಾನುಕೂಲ್ಯ ಪ್ರಸಂಗಾನುಕೂಲ್ಯ ಇವೆಲ್ಲವೂ ಇದೆ, ಆ ಕಾರಣದಿಂದ ಇದು ಆಪ್ತವಾಕ್ಯವೂ ಆಗಿದೆ, ಆ ಕಾರಣದಿಂದ ಪ್ರಮಾಣವಾಗಿದೆ, ಆಪ್ತವಾಕ್ಯವಾದ್ದರಿಂದ ಪ್ರಮಾಣ. ಅಂದ್ರೆ ವ್ಯಾಪ್ತಿ ಹೇಗಿದೆ ಅಂತ ಹೇಳಿದ್ರೆ, ಈ ಮೂರು ಲಕ್ಷಣಗಳು ಇರುವ ಕಾರಣದಿಂದಲೂ ಅದು ಆಪ್ತವಾಕ್ಯವಾಗಿದೆ, ಆಪ್ತವಾಕ್ಯವಾದ್ದರಿಂದ ಅದು ಪ್ರಮಾಣವಾಗಿದೆ. ಸೊ ಪ್ರಮಾಣಕ್ಕೆ ಮೂಲಭೂತವಾಗಿ ಹೊರಟಂತಹ ವಿಷಯಗಳು ಈ ಮೂರು ಆಗಿವೆ ಅಂತೇಳಿ ನಾವು ಈ ವಿಧವಾಗಿ ಈ ಪ್ರಾಮಾಣ್ಯವನ್ನು ನಾವು ಹೇಳ್ತಾ ಇದ್ದೀವಿ. ಅದಾದ ಮೇಲೆ ನಮಗೆ ಮತ್ತು ಇಂದು ಶಂಕೆನ ಬಗ್ಗೆ ಅಂತ ಹೇಳಿದ್ರೆ, ಈಗ ಆಪ್ತರು ಅಂತ ಹೇಳಿದ್ರೆ ಯಾರು, ಯಾರು ಆಪ್ತರು, ಆಪ್ತರು ಅಂತ ಹೇಳಿದ್ರೆ ಈಗ ಇದಕ್ಕೆ ಮತ್ತು ಪ್ರತಿಪಕ್ಷದವರು ಕೆಲವು ಅಬ್ಜೆಕ್ಷನ್ಸ್ ಶಂಕೆಗಳನ್ನು ರೈಸ್ ಮಾಡ್ತಾರೆ. ಏನಂತ ಹೇಳಿದ್ರೆ, ಆಪ್ತರ ಯಾರು ಅಂತ ಒಂದು ಪ್ರಶ್ನೆ ಮಾಡಿದರೆ ಈಗ ಅದಕ್ಕೆ ಡೆಫಿನೇಷನ್ ಯಾಕೆ ಕೊಡ್ತೀವಿ, ಯಾರು ಹೇಗೆ ಕಂಡಿದ್ದಾನವನು ಹಾಗೆ ಹೇಳ್ತಾನೆ. ಅಂದ್ರೆ ಹೇಳ್ತಾರೆ, ನಾನು ಕೋ ಅಯಂ ಆಪ್ತೋ ನಾಮ ಯಥಾದೃಷ್ಟ ಅರ್ಥವಾದಿ ಇತಿ ಚೇತ್ ನ ಭ್ರಾಂತಿ ದೃಷ್ಟ ಅರ್ಥವಾದಿನ್ಯಪಿ ಪ್ರಸಂಗಾತ್ ಪ್ರಮಾಣೇನ ಯಥಾದೃಷ್ಟ ಅರ್ಥವಾದಿ ಇತಿ ಚೇತ್ ನ ಪ್ರಮಾದಾತ್ ಅನ್ಯಥಾ ಕಥಕೇ ಅಪಿ ಪ್ರಸಂಗಾತ್ ಅಂತ ಹೇಳಿ. ಅಂದ್ರೆ ಆಪ್ತರು ಅಂದ್ರೆ ಯಾರು ಅಂತ ಹೇಳಿದರೆ, ಆ ಪ್ರಶ್ನೆ ಮಾಡಿದಾಗ ಯಾವುದನ್ನು ಹಾಗೆ ನೋಡಿದ ಕಂಡಿದ್ದನ್ನು ಕಂಡದ್ದಂತ ಹೇಳ್ತಾನೋ ಅವನು ಆಪ್ತ ಅಂತ ಹೇಳಿದ್ರೆ ಆವಾಗ ಒಂದು ಪ್ರಾಬ್ಲಮ್ ಬರುತ್ತೆ. ಯಾಕಂದ್ರೆ ಯಾರು ಭ್ರಾಂತಿ, ಒಬ್ಬನು ಭ್ರಾಂತಿ ಪಟ್ಟಿದ್ದಾನೆ, ಅವನು ಕಂಡಿದ್ದನ್ನು ಈಗ ಒಂದು ಮುತ್ತಿನ ಚಿಪ್ಪೆ ನೋಡಿಬಿಟ್ಟು ಅದನ್ನು ಬೆಳ್ಳಿ ಅಂತ ತಿಳ್ಕೊಂಡು ಇದು ಬೆಳ್ಳಿ ಅಂತ ಹೇಳ್ತಾನೆ. ಅಂದ್ರೆ ಕಂಡದ್ದನ್ನು ಕಂಡದ್ದಂತೆ ಹೇಳ್ತಾನೆ, ಅವನು ಭ್ರಾಂತನಾದರೆ ಅವನು ಹೇಳಿದ ವಿಷಯವು ಭ್ರಾಂತಿಗೆ ಮೂಲಕವಾಗತ್ತೆ. ಸೊ ಕಂಡದ್ದನ್ನು ಕಂಡದ್ದೇ ಹೇಳ್ತಾನೆ ಅಂತಹ ಅವನು ಆಪ್ತ ಅಂತ ಹೇಳಿದ್ರೆ ಭ್ರಾಂತಿಗೆ ಒಳಗಾದವನು ಕೂಡ ಆಪ್ತ ಅನ್ನೋ ಒಂದು ಪ್ರಮಾದ ಬರುತ್ತೆ. ಇಲ್ಲೇ ಇಲ್ಲ ರೀ, ಹಾಗೆ ಹೇಳೋದಿಲ್ಲ ನಾವು. ಅದು ಚೆನ್ನಾಗಿ ಪ್ರಮಾಣಪೂರ್ವಕ ಪ್ರಮಾಣದಿಂದ ನೋಡಿದ್ದಾನೆ, ಪ್ರಮಾಣಪೂರ್ವಕ ಕಂಡಿದ್ದಾನೆ, ಹಾಗೆ ಹೇಳ್ತಾನೆ ಅವನು ಆಪ್ತ ಅಂತ ಹೇಳಿದ್ರೆ. ಸೊ ಸಪೋಸ್ ಸಂಬಡಿ ಆಕ್ಸಿಡೆಂಟಲಿ ಹ್ಯಾಸ್ ಎ ಕರೆಕ್ಟ್ ಕಾನ್ಸೆಪ್ಷನ್, ಆ ಆಕ್ಸಿಡೆಂಟಲಿ ಕರೆಕ್ಟ್ ಕಾನ್ಸೆಪ್ಷನ್ ಇದ್ದವನು ಕೂಡ ಹೇಳಿದಾಗ ಅವನು ಆಪ್ತನಾಗಿಬಿಡಬೇಕು. ಅಂದ್ರೆ ಈ ಹ್ಯಾಸ್ ಎ ಕರೆಕ್ಟ್ ನಾಲೆಡ್ಜ್ ಕರೆಕ್ಟ್ ಇನ್ಫಾರ್ಮೇಶನ್, ಬಟ್ ದ ಕರೆಕ್ಟ್ ಇನ್ಫಾರ್ಮೇಶನ್ ಇಸ್ ಆಕ್ಸಿಡೆಂಟಲಿ ಆಪ್ಟೈನ್, ಪ್ರಮಾದ ವಶದಿಂದ ಅವನು ಸರಿಯಾಗಿ ತಿಳ್ಕೊಂಡಿದ್ದಾನೆ ಅದನ್ನು ಹೇಳ್ತಾನೆ, ಆಗ ಅವನು ಆಪ್ತನಾಗಿ ಬಿಡಬೇಕಾಗ್ಬಿಡುತ್ತೆ. ಅಂದ್ರೆ ಹಾಗೆ ಪ್ರಮಾದವಶದಿಂದ ಅಂದ್ರೆ ಆಕ್ಸಿಡೆಂಟಲಿ ತಿಳ್ಕೊಂಡವನು ಯಥಾದೃಷ್ಟ ಅರ್ಥವಾದಿ ಅಂತಹವನ ಆಪ್ತ ಅಂತ ನಾವು ಹೇಳಬೇಕಾಗ್ಬಿಡುತ್ತೆ, ಅದು ಸರಿ ಆಗೋದಿಲ್ಲ ಅಂತ ಹೇಳಿ. ಸರಿ, ಹಾಗಲ್ಲ, ಅವನು ಒಂದು ಕಡೆ ಅಂದ್ರೆ ಪ್ರಮಾದದಿಂದಲ್ಲ, ಅವನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಸರಿಯಾಗಿ ನೋಡಿದ್ದಾನೆ, ಸರಿಯಾಗಿ ಕಂಡಿದ್ದಾನೆ. ಆದ್ರೆ ಒಂದು ಕಡೆ ನೋಡಿದ್ದಾನೆ, ಕರೆಕ್ಟ್ ಇನ್ಫಾರ್ಮೇಶನ್ ಇದೆ, ಅದು ಹೇಳಿದ್ದಾನೆ. ಏಕದೇಶ ಅಂತ ಹೇಳಿ, ಏಕದೇಶ ಅಂತ ಹೇಳಿದ್ರೆ ಅದಕ್ಕೆ ಏಕದೇಶ ಅಂದ್ರೆ ಪ್ರಮಾಣೇನ ಯಥಾ ದೃಷ್ಟಂ ತಥಾ ವಾದಿತ್ಯ ನ ಏಕದೇಶೇ ತಥಾ ವಾದಿತ್ಯ ಅಪಿ ಅಂಶಾಂತರೇ ಅನ್ಯಥಾಭೂತವಾದಿನ್ಯಪಿ ಪ್ರಸಂಗಾತ್ ಅಂತ ಹೇಳಿ. ಅಂದ್ರೆ ಅವನು ಒಂದು ವಿಷಯದಲ್ಲಿ, ಏಕದೇಶ ಅಂದ್ರೆ ಒಂದು ವಿಷಯ, ಇನ್ ಒನ್ ಆಸ್ಪೆಕ್ಟ್ ಹಿ ಗಿವ್ಸ್ ಎ ಕರೆಕ್ಟ್ ಇನ್ಫಾರ್ಮೇಶನ್, ಬಟ್ ಇನ್ ಅನದರ್ ಆಸ್ಪೆಕ್ಟ್ ಹಿ ಗಿವ್ಸ್ ಎ ರಾಂಗ್ ಇನ್ಫಾರ್ಮೇಶನ್. ಅನ್ಯಥಾವಾದಿ ಅಂದ್ರೆ ಬೇರೆ ವಿಷಯದಲ್ಲಿ ಅನ್ಯಥಾ ಹೇಳ್ತಾನೆ, ಒಂದು ವಿಷಯದಲ್ಲಿ ಸರಿಯಾಗಿ ಹೇಳ್ತಾನೆ, ಅವನು ಆಪ್ತನಾಗಬೇಕು. ಯಾಕಂದ್ರೆ ಈಗ ಒನ್ ಇನ್ ಒನ್ ಕೇಸ್ ಹಿ ಹ್ಯಾಸ್ ಗಿವನ್ ಎ ಕರೆಕ್ಟ್ ಇನ್ಫಾರ್ಮೇಶನ್, ಆಗ ಅವನು ಆಪ್ತನಾಗ್ತಾನೆ. ಅಂದ್ರೆ ಹಾಗೆ ಇಲ್ಲ, ವಿ ಕೆ ನಾಟ್ ಕಾಲ್ ಹಿಮ್ ಎಸ್ ಅನ್ ಆಪ್ತ. ಆದ್ರೆ ಎಷ್ಟು ತಾನು ಕಂಡಿದ್ದಾನೋ ಅಷ್ಟನ್ನು ಹೇಳ್ತಾನೆ. ಅಂದ್ರೆ ವಾಟ್ ಎವರ್ ಹಿ ನ್ಯೂ, ಅವನಿಗೆ ತಿಳಿದಿದ್ದೆಲ್ಲವನ್ನೂ ಅವನು ಹೇಳ್ತಾನಂತ ಅವನು ಆಪ್ತ ಅಂತ ಕರ್ತೀವಿ ಅಂತ ಹೇಳಿದ್ರೆ ಅದು ಆವಾಗ ಅವ್ಯಾಪ್ತಿ ಬರುತ್ತೆ. ಯಾಕಂತ ಹೇಳಿದ್ರೆ ಪರಮಾತ್ಮ ಕೂಡ ತಾನು ನಮಗೆ ತಿಳಿದಿದ್ದೆಲ್ಲ ಹೇಳುವುದಿಲ್ಲ, ಯಾರೂ ಕೂಡ ತನಗೆ ತಿಳಿದಿದ್ದೆಲ್ಲವನ್ನೂ ಹೇಳುವುದು ಸಾಧ್ಯವೇ ಆಗೋದಿಲ್ಲ. ಎಷ್ಟು ತಿಳಿದೋ ಅದರಲ್ಲಿ ಒಂದು ಪೋರ್ಷನೇ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಸೊ ತಿಳಿದಿದ್ದೆಲ್ಲವನ್ನೂ ಹೇಳುವವನು ಆಪ್ತ ಅಂತ ಹೇಳಿದರೆ ಅದಕ್ಕೂ ಒಂದು ದೋಷ ಬಂದುಬಿಡುತ್ತೆ, ದಟ್ ಇಸ್ ಆಲ್ಸೋ ನಾಟ್ ಪ್ರಾಪರ್. ಈ ವಿಧವಾಗಿ ಈ ಆಪ್ತ ಅನ್ನುವ ಶಬ್ದವೇ ನಮಗೆ ಸರಿಯಾಗಿ ಶಿಲಕದೇ ಹೋಗುವಂತಹ ಒಂದು ಪ್ರಮಾದವಿದೆ. ಯಾವುದೇ ನಾವು ಒಂದು ತಗೊಂಡ್ರು ಕೂಡ ಇವನು ಆಪ್ತ ಇವನು ಆಪ್ತ ಅಂತ ಹೇಳ್ತಾ ಹೋದರೆ ಆ ಆಪ್ತದ ಡೆಫಿನಿಷನ್ನೇ ನಮಗೆ ಸಿಗ್ತಾ ಇಲ್ಲವಲ್ಲ. ಸೊ ಈ ವಿಧವಾಗಿರುವುದರಿಂದ ಈ ಆಪ್ತ ಅನ್ನುವ ನಿಜವಾದ ಆಪ್ತ ಅನ್ನುವವನು ಇಲ್ಲವೇ ಇಲ್ಲ ಅಂತ ನಾವು ಒಂದು ಸಂಶಯ ತಗೊಂಡು ಬಂದರೆ, ಅಂದ್ರೆ ಆಪ್ತಿ ಮೂಲಕ ವರ್ಣನೆಗೆ ಶಂಕೆ, ಅಂತಹ ಒಂದು ಪಾಸಿಬಿಲಿಟಿಯೇ ಇಲ್ಲ. ಯಾವುದೇ ಒಂದು ಡೆಫಿನಿಷನ್ ಕೊಟ್ಟರು ಇಂತಹವನು ಆಪ್ತನಲ್ಲ ಆಪ್ತನಲ್ಲ ಅಂತ ಹೇಳುವ ಒಂದು ಪ್ರಮಾದವಂತಲ್ಲವಾ ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳಿ ನಾವು ಹೇಳ್ತೀವಿ. ವಿವಕ್ಷಿತ ಅರ್ಥತತ್ವಜ್ಞಾನ ಅಂದ್ರೆ ಆ ಹೇಳುವಂತಹ ಆಪ್ತನಾದ ವ್ಯಕ್ತಿಗೆ ಆ ಯಾವುದನ್ನು ಹೇಳಬೇಕು, ತತ್ವಜ್ಞಾನವನ್ನು ಉಪದೇಶ ಮಾಡಬೇಕಂದ್ರೆ ಆ ತತ್ವಜ್ಞಾನದ ಒಂದು ವಿವಕ್ಷಿತ ಅರ್ಥದ ಜ್ಞಾನ ಪೂರ್ಣವಾಗಿ ಇರಬೇಕು, ಚೆನ್ನಾಗಿರಬೇಕು. ಒಂದು ಅಷ್ಟೇ ಅಲ್ಲದೆ ಆ ವ್ಯಕ್ತಿಗೆ ಮೋಸ ಮಾಡಬೇಕನ್ನುವ ಇಚ್ಛೆ ಇಲ್ಲದೇ ಇರಬೇಕು. ಅಷ್ಟೇ ಅಲ್ಲದೆ ಹೇಳಬೇಕೆನ್ನುವ ಇಚ್ಛೆಯೂ ಇರಬೇಕು. ಒನ್, ಹಿ ಶುಡ್ ನಾಟ್ ಥಿಂಕ್ ಆಫ್ ಡಿಸೀವಿಂಗ್ ಸಂಬಡಿ. ದ ಸೆಕೆಂಡ್ ಥಿಂಗ್, ಹಿ ಮಸ್ಟ್ ಹ್ಯಾವ್ ದ ಡಿಸೈರ್ ಟು ಕನ್ವೇ. ಈ ಎರಡು ಕೂಡ ಇಂಪಾರ್ಟೆಂಟ್ ಆಗಿದೆ. ಅಂದ್ರೆ ಆ ವಿವಕ್ಷಿತ ಅರ್ಥ ತತ್ವಜ್ಞಾನವೂ ಇರಬೇಕು, ಮೋಸ ಮಾಡಬೇಕು ಅನ್ನುವ ಇಚ್ಛೆ ಇಲ್ಲದೇ ಇರಬೇಕು. ಅಷ್ಟೇ ಅಲ್ಲದೆ ಹೇಳಬೇಕು ಅನ್ನುವ ಇಚ್ಛೆ ಇರಬೇಕು. ಈ ಎರಡೂ ಇದ್ದಾಗ ಕರ್ಣಪಾಠವಗಳು ಅಂದ್ರೆ ತಮ್ಮ ಇಂದ್ರಿಯಗಳು ಎಲ್ಲವೂ ಕೂಡ ಸಮರ್ಥವಾಗಿರಬೇಕು, ಹೇಳುವ ಸಾಮರ್ಥ್ಯವೂ ಇರಬೇಕು. ಇವೆಲ್ಲವೂ ಇದ್ದರೆ ಆಪ್ತಿ, ಆಪ್ತಿ ಅಂದ್ರೆ ಆಪ್ತನಾಗ್ತಾನೆ ಅವನು. ಆಪ್ತಿ ಅಂದ್ರೆ ಫಿಟ್ ಟು ಬಿ ಅಪ್ರೋಚ್, ನಮ್ಮನ್ನು ನಾವು ಅವರ ಅಂತಹ ವ್ಯಕ್ತಿ ಹತ್ರ ಹೋಗಲಿಕ್ಕೆ ಸರ್ವ ಸಿದ್ಧರಾಗಿರ್ತೀವಿ. ಅದರಿಂದ ಪ್ರಯೋಜನವೂ ಇರುತ್ತೆ, ಅದು ಸಾರ್ಥಕವೂ ಆಗುತ್ತೆ. ಈ ಕಾರಣದಿಂದ ಅಂತಹ ವ್ಯಕ್ತಿಯನ್ನು ನಾವು ಆಪ್ತ ಅಂತ ಕರೀಲಿಕ್ಕಾಗತ್ತೆ. ಆ ವ್ಯಕ್ತಿಗೆ ಆಪ್ತಿತ್ವ ಇದೆ ಅಂತ ಹೇಳಿ ನಾವು ತಿಳ್ಕೋಬೇಕಾಗಿದೆ. ಸೊ ಆಪ್ತಿ ಉಳ್ಳವನಾಗಿರ್ತಾನೆ ಅಂತ ಹೇಳಿ. ಸೊ ಆಪ್ತನೆನ್ನುವ ಅಭಿಮತದಲ್ಲಿಯೇ, ಸೊ ಇಂತಹ ಒಂದು ಆಪ್ತಿ ಇಲ್ಲ, ಆ ಆಪ್ತತ್ವ ಇರಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ? ಈಗ ಉದಾಹರಣೆಗೆ ನಮ್ಮ ತಂದೆ ಆದವರು ನಮ್ಗೆ ಆಪ್ತರಾ ಇಲ್ಲವಾ ಅಂತ ಹೇಳಿ ಆಪ್ತರ್ರಿ. ಆದರೆ ಮತ್ತೆ ಅವರು ಕೆಲ ಕಾಲಭೇದದಿಂದ ಒಂದು ಸಲ ಟೈಮ್ನಲ್ಲಿ ಅವರಿಗೆ ನಿರ್ದೋಷತ್ವ ಅಂದ್ರೆ ರಾಗಾದಿ ದೋಷಗಳು ಕುಸಿತ್ತು ಬರುತ್ತೆ, ಕೋಪ ಬರುತ್ತೆ, ಕೋಪ ಬಂದಾಗ ಏನೋ ಕೂಗ್ತಾರೆ. ಸೊ ಈ ವಿಧವಾಗಿ ನಿರ್ದೋಷತ್ವ ಇರಬೇಕಂದ್ರೆ ನಿರ್ದೋಷತ್ವ ಇಲ್ಲ ಅವರೆಲ್ಲ, ದೋಷ ಇದೆ. ಒಂದು ಇನ್ನೊಂದು, ಒಂದು ಸಮಯದಲ್ಲಿ ಒಂದು ಕಾಲದಲ್ಲಿ ಅವರು ಸರಿಯಾಗಿ ಹೇಳ್ತಾರೆ, ಇನ್ನೊಂದು ಕಾಲದಲ್ಲಿ ಸರಿಯಾಗಿ ಹೇಳೋದಿಲ್ಲ. ಸೊ ವಿಷಯ ಭೇದದಿಂದ ಕಾಲಭೇದದಿಂದ ಒಬ್ಬನೇ ವ್ಯಕ್ತಿ ಆಪ್ತನ ಅನಾಪ್ತನು ಆಗಬಹುದು ಅಂತ ಹೇಳಿದ್ರೆ ಆಗಲಿ, ಅದಕ್ಕೆ ಇವನು ನಿಷೇಧ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಯಾವಾಗ ಆದರೆ ನಮಗೆ ಆಪ್ತರಾದವರು ವಿಷಯವನ್ನು ಸರಿಯಾಗಿ ಹೇಳಿದಾಗ ಅದು ನಾವು ತಗೊಳ್ತೀವಿ. ಅಂದ್ರೆ ತಂದೆಯಾದವನು ನಮಗೆ ಸರಿಯಾಗಿ ಯಾವಾದ ಒಂದು ವಿಷಯವನ್ನು ಹೇಳಿದಾಗ ಆಪ್ತನಾದ ಕಾರಣದಿಂದ ಆ ವಿಷಯವನ್ನು ನಾವು ತಗೊಳ್ತೀವಿ, ಸ್ವೀಕಾರ ಮಾಡ್ತೀವಿ. ಅಂದ್ರೆ ನಿಷೇಧವಿಲ್ಲ, ಆಪ್ತನಾದವನು ನಮಗೆ ಯಾವಾಗಲೂ ಈ ವಿಧವಾಗಿರ್ತಾನ ಹಾಗೆ. ಸೊ ಆಪ್ತತ್ವ ಬರಬೇಕಂತ ಹೇಳಿದರೆ ಆ ಆಪ್ತತ್ವ ಅನ್ನೋದು ಇರಬಹುದು, ಒಂದು ಸಮಯದಲ್ಲಿ ಆಪ್ತನಾಗಿರಬಹುದು, ಇನ್ನೊಂದು ಸಮಯದಲ್ಲಿ ಆಪ್ತನಾಗಿ ಇಲ್ಲದೇ ಇರಬಹುದು. ಆದರೆ ಈ ಪ್ರಮಾಣವನ್ನು ಹೇಳುವಾಗ ಆಪ್ತತ್ವಕ್ಕೆ ಇನ್ನೂ ಒಂದು ಅಂಶ ಅದರಲ್ಲಿ ವಿವಕ್ಷಾತ ತತ್ವಜ್ಞಾನ ಅನ್ನೋದೀಗ ವೇದವ್ಯಾಸರು ಆಪ್ತರೂ ಆಗಿದ್ದಾರೆ, ಅಷ್ಟೇ ಅಲ್ಲದೆ ಮಹಾಜ್ಞಾನಿಗಳೂ ಆಗಿದ್ದಾರೆ, ಸರ್ವಜ್ಞರೂ ಆಗಿದ್ದಾರೆ. ಇವೆಲ್ಲವೂ ಅಂದ್ರೆ ಆಪ್ತತ್ವ ಒಂದೇ ಅಲ್ಲದೆ ಇನ್ನು ಬೇರೆ ಲಕ್ಷಣಗಳೆಲ್ಲವೂ ಕೂಡ ಇದೆ. ಆ ಕಾರಣದಿಂದ ಅವರು ಹೇಳಿದ ವಿಷಯಗಳಲ್ಲಿ ನಾವು ಸ್ವೀಕಾರ ಮಾಡಿದ್ರೆ, ಇಲ್ಲಿ ಏನೇನು ಹೇಳ್ತಾ ಇದ್ದಾನೆಂದ್ರೆ, ಒಂದು ವಿಷಯದಲ್ಲಿ ಆಪ್ತನಾಗಿ ಇನ್ನೊಂದು ವಿಷಯದಲ್ಲಿ ಆಪ್ತನಾಗಿ ಇಲ್ಲದೆ ಇರಬಹುದಲ್ಲವಾ ಅಂದ್ರೆ, ಆಪ್ತತ್ವದ ಡೆಫಿನಿಷನ್ ಕೊಡುವಾಗ ಅದಿರಬಹುದು, ಅದಕ್ಕೇನು ದೋಷ ಇಲ್ಲ, ಅದಕ್ಕೇನು ಅಡ್ಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎತ್ತತ್ತ ಶಬ್ದಗಳಂದ್ರೆ ಯಾವಾಗಾದ್ರೆ ಯಾವ ವಿಷಯವನ್ನು ಅವರು ಹೇಳಿದಾಗ ಅದು ಸರಿಯಾಗಿದೋ ಆವಾಗ ಆ ವಿಷಯ ಹೇಳುವಾಗ ಅವನು ಆಪ್ತನಾಗಿದ್ದಾನೆ, ಸರಿಯಾಗಿ ತಿಳುವಳಿಕೆ ಉಳ್ಳವನಾಗಿದ್ದಾನೆ ಅಂತ ಹೇಳಿದರೆ ಸಾರ್ವತ್ರಿಕತ್ವ ಬರೋದಿಲ್ಲ, ಅಂದ್ರೆ ಅದಕ್ಕೆ ಕಂಡೀಷನಲ್ ಸ್ಟೇಟ್ಮೆಂಟ್ ಆಗಿಬಿಡುತ್ತೆ. ಇಂತಹ ಕಂಡೀಷನಲ್ ಸ್ಟೇಟ್ಮೆಂಟ್ ಹೇಳಿದಾಗ ಕಂಡೀಷನಲ್ ಸ್ಟೇಟ್ಮೆಂಟ್ಗೆ ಸಾರ್ವತ್ರಿಕತ್ವ ಅಂದ್ರೆ ಯೂನಿವರ್ಸಲ್ ಅಪ್ಲಿಕೇಶನ್ ಅನ್ನೋದಿಲ್ಲ. ಎಲ್ಲ ಕಡೆ ಈ ಕಂಡೀಷನಲ್ ಸ್ಟೇಟ್ಮೆಂಟ್ ಆಗಲಿಕ್ಕೆ ಎತ್ತತ್ತ ಅನ್ನೋ ಶಬ್ದಗಳನ್ನು, ಯಾವಾಗ ಆವಾಗ ಅಂತ ಹೇಳುವ ಶಬ್ದಗಳನ್ನು ಪ್ರಯೋಗ ಮಾಡಿದಾಗ ಅದಕ್ಕೆ ಸಾರ್ವತ್ರಿಕತ್ವ ಬರೋದಿಲ್ಲವಲ್ಲ ಅಂತ ಅಬ್ಜೆಕ್ಷನ್ ರೇಸ್ ಮಾಡಿದ್ರೆ, ಇಲ್ಲ, ಎತ್ತತ್ ಶಬ್ದಗಳನ್ನು ಪ್ರಯೋಗ ಮಾಡಿದರೂ ಕೂಡ ಸಾರ್ವತ್ರಿಕ ಬರಬಹುದು ಅಂತ ಹೇಳ್ತಾರೆ. ಅದಕ್ಕೆ ವಿಷಯವನ್ನು ಹೇಳುವಾಗ ಉದಾಹರಣೆಗೊಂದು ಉದಾಹರಣೆ ಕೊಡ್ತಾರೆ. ಏನಂತ ಹೇಳಿದರೆ, ಈಗ ಯಾರು ಯಾರ ಮಗನು ಅವನು ಅವನ ಧನವನ್ನು ತೆಗೆದುಕೊಳ್ತಾನೆ, ಇದು ಒಂದು ಸ್ಟೇಟ್ಮೆಂಟ್. ಏನಂತ ಹೇಳಿದ್ರೆ, ಯಾವಾಗ ಯಾರು ಯಾವನ ಮಗನಾಗಿದ್ದಾನೋ ಅವನು ಆ ಧನವನ್ನು ತಗೊಳ್ಳುತ್ತಾನೆ. ಅಂದ್ರೆ ದ ಸನ್ ಟೇಕ್ಸ್ ದ ಮನಿ ಆಫ್ ಹಿಸ್ ಫಾದರ್. ಇದು ಎತ್ತತ್ ಶಬ್ದಗಳನ್ನು ಪ್ರಯೋಗ ಮಾಡಿದೆ, ಮಾಡಿದ್ದರೂ ಕೂಡ ಅದರ ಮೂಲಕವಾಗಿ ಅದಕ್ಕೆ ಯೋ ಯಸ್ಯ ಸುತಃ ಸ ತದೀಯಂ ಧನಂ ಆಹರತಿ ಇತ್ಯಾದವು ಸಾರ್ವತ್ರಿಕ ವ್ಯವಹಾರ ಹೇತುತ ಉಪಲಂಭಾತ್ ಅಂತ ಹೇಳಿ. ಸೊ ಈ ಕಾರಣದಿಂದ ಸಾರ್ವತ್ರಿಕ ಹೇತುತ್ವ ಬಂದಿದೆ. ಸೊ ನಾವು ಈ ಸಾರ್ವತ್ರಿಕ ವ್ಯವಹಾರವನ್ನು ಎತ್ತ ಶಬ್ದಗಳನ್ನು ಮಾಡುವುದು ನೋಡಿದ್ದೀವಿ. ಅದೇ ಕಾರಣದಿಂದ ಒಂದೇ ಧರ್ಮ ಅನೇಕ ಕಡೆ ಇಲ್ಲದೆ ಇರುವುದು ಅನನುಗಮ ಅಂತ ಹೇಳಿದ್ರೆ, ಅಂದ್ರೆ ಏನು, ಸೇಮ್ ಪ್ರಾಪರ್ಟಿ ಎಲ್ಲ ಕಡೆ ಇಲ್ಲದೆ ಇರುತ್ತೆ ಅಂತ ಹೇಳಿದ್ರೆ ಆಗಲಿ, ಅದು ಕೂಡ ದೋಷ ಅಲ್ಲ. ಸೊ ಅಂದ್ರೆ ಉದಾಹರಣೆಗೆ ಈ ಎಕ್ಸಾಂಪಲ್ ಎಲ್ಲ ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವೆಲ್ಲವೂ ಕೂಡ ಅಡ್ಡಿಗಳಾಗತ್ತೆ. ದೀಸ್ ಕ್ಯಾನ್ ಕ್ರಿಯೇಟ್ ಪ್ರಾಬ್ಲಮ್ಸ್ ಅಂದ್ರೆ, ಯಾವುದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಿಲ್ಲ. ಆಪ್ತತ್ವ ಅನ್ನೋದು ಯೂನಿವರ್ಸಲ್ ಆಗಿ ಇಲ್ಲದೆ ಇದ್ದರೂ ಕೂಡ ಆಪ್ತತ್ವದ ಡೆಫಿನಿಷನ್ ಕೊಡುವಾಗ ಆಪ್ತತ್ವಕ್ಕೆ ಯೂನಿವರ್ಸಲ್ ಆಗಿರಬೇಕಂತ ಇಲ್ಲ. ಆದರೆ ಇಲ್ಲಿ ವೇದವ್ಯಾಸರು ನಮಗೆ ಯೂನಿವರ್ಸಲ್ ಆಗಿ ಆಪ್ತರೂ ಆಗಿದ್ದಾರೆ, ಯೂನಿವರ್ಸಲ್ ಜ್ಞಾನವೂ ಇದೆ. ಆ ಕಾರಣದಿಂದ ಈ ವಿಧವಾಗಿ ಅವರು ವೇದವ್ಯಾಸ ಹೇಳಿದಂತಹ ಈ ಬ್ರಹ್ಮಸೂತ್ರಗಳಲ್ಲಿ ಅವರಿಗೆ ಈ ವಿಧವಾಗಿ ಶ್ರೋತ್ರಾನುಕೂಲ್ಯ, ವಕ್ತಾನುಕೂಲ್ಯ ಇವೆಲ್ಲವೂ ಕೂಡ ಅವರಲ್ಲಿ ಇದೆ. ಅಂದ್ರೆ ವಕ್ತಾನುಕೂಲ್ಯ ವೇದವ್ಯಾಸರಲ್ಲಿದೆ, ಶ್ರೋತ್ರಾನುಕೂಲ್ಯ ಬ್ರಹ್ಮಾದಿಗಳಲ್ಲಿದೆ. ಈ ಕಾರಣದಿಂದ ಪ್ರಸಂಗಾನುಕೂಲ್ಯವು ಬ್ರಹ್ಮಸೂತ್ರಗಳಲ್ಲಿ ಈ ವಿಧವಾಗಿದೆ. ಆ ಕಾರಣದಿಂದ ಈ ಬ್ರಹ್ಮಸೂತ್ರಗಳು ನಮಗೆ ಸರ್ವ ಪ್ರಮಾಣಿಕವಾದ ಗ್ರಂಥವಾಗಿದೆ ಅಂತ ಹೇಳಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಕಾರಣದಿಂದ ನಮಗೆ ಇನ್ನೊಂದು ಶಂಕೆ ಬರುತ್ತೆ. ಈಗ ಇದೇನ್ರಿ ಪ್ರಮಾಣ ಅಂತ ಹೇಳಿದರೆ, ಜೈಮಿನಿ ತತ್ ಪ್ರಾಮಾಣ್ಯಂ ಬಾದರಾಯಣಸ್ಯ ಅನಪೇಕ್ಷತ್ವಾತ್ ಅಂತ ಹೇಳಿ ಪ್ರಾಮಾಣ್ಯವು ಸ್ವತಃ ಸಿದ್ಧ ಅಂತ ಹೇಳಿದ್ದೀರಾ. ಅಂದ್ರೆ ಯಾವುದೇ ಒಂದು ವಸ್ತುವು ಪ್ರಮಾಣ ಅಂತ ಹೇಳಬೇಕಂತ ಹೇಳಿದರೆ ಅದರಲ್ಲಿ ಪ್ರಾಮಾಣ್ಯ ಸ್ವತಃ ಸಿದ್ಧವಾಗಿರಬೇಕು. ನೀವು ಇಲ್ಲಿ ಬ್ರಹ್ಮ ಮೀಮಾಂಸಾ ಶಾಸ್ತ್ರಗಳಾಗಲಿ ಬ್ರಹ್ಮಸೂತ್ರಗಳಲ್ಲಾಗಲಿ ಇವೆಲ್ಲವೂ ಕೂಡ ಪ್ರಮಾಣವು ಅಂತ ಹೇಳುವುದಕ್ಕಾಗಿ ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ ಅನ್ನುವ ಈ ಲಕ್ಷಣಗಳೆಲ್ಲವೂ ಕೂಡ ಈ ಆರು ಲಕ್ಷಣಗಳು ಇದರಲ್ಲಿರುವಂತಹ ಸಬ್ ಕ್ಯಾಟಗರೀಸ್ ಇವೆಲ್ಲವೂ ಕೂಡ ಹೇಳಿಬಿಟ್ಟು ನೀವು ಇವೆಲ್ಲವೂ ಇರುವ ಕಾರಣದಿಂದ ಬ್ರಹ್ಮ ಮೀಮಾಂಸಾ ಶಾಸ್ತ್ರ ಇದಕ್ಕೆ ಪ್ರಾಮಾಣ್ಯವಿದೆ ಅಂತ ಹೇಳಿದರೆ ಅದಕ್ಕೆ ಪ್ರಾಮಾಣ್ಯ ಸ್ವತಃ ಸಿದ್ಧವಾಗಿರಬೇಕು. ಸೊ ನೀವು ಇದರ ಪ್ರಾಮಾಣ್ಯವನ್ನು ಬೇರೆದರಿಂದ ಹೇಗೆ ಸಿದ್ಧ ಮಾಡ್ತಾರೆ ಅಂದ್ರೆ, ಇಲ್ಲಿ ನಿಮಗೊಂದು ವಿಷಯವನ್ನು ಹೇಳಬೇಕು. ಸ್ವತಃ ಪ್ರಾಮಾಣ್ಯ ಅಂದ್ರೆ ಏನು, ಸೆಲ್ಫ್ ವ್ಯಾಲಿಡಿಟಿ ಅಂತ ನಾವು ಪ್ರಯೋಗ ಮಾಡ್ತೀವಿ. ಯಾವುದೇ ಒಂದು ಪ್ರಮಾಣವಾಗಿರಬೇಕಂತ ಹೇಳಿದರೆ ಅದಕ್ಕೆ ಸ್ವತಃ ಪ್ರಾಮಾಣ್ಯವಿರಬೇಕು ಅಂತ ಹೇಳಿ ವೇದವ್ಯಾಸರು ಹೇಳಿದ್ದಾರೆ, ಜೈನಿ ಅವರು ಹೇಳಿದ್ದಾರೆ, ಮಧ್ವಾಚಾರ್ಯರು ಅದನ್ನೇ ಮುಂದುವರೆಸಿದ್ದಾರೆ. ನಮಗೆ ಇವೆಲ್ಲವೂ ಕೂಡ ವಿವರಣೆ ಮಾಡಿ ಹೇಳಿದ್ದಾರೆ. ಯಾಕೆ ಹೀಗೆ ಹೇಳಿದ್ದಾರೆ, ವೈ ಇಸ್ ದಟ್ ಪ್ರೊಪೌಂಡೆಡ್ ಲೈಕ್ ದಟ್ ಅಂತ ಹೇಳಿದ್ರೆ, ವೆರಿ ಸಿಂಪಲ್. ಈಗ ಒಂದರ ಪ್ರಮಾಣವನ್ನು ಪ್ರಾಮಾಣ್ಯವನ್ನು ವೆಲಿಡಿಟಿ ಎಸ್ಟಾಬ್ಲಿಷ್ ಮಾಡುವುದಕ್ಕೆ ಇನ್ನೊಂದು ಪ್ರಮಾಣದ ಅವಶ್ಯಕತೆ ಇದೆ ಅಂದ್ರೆ, ಒಂದು ಸಮಥಿಂಗ್ ಯು ಕೆನಾಟ್ ಸೇ ಪ್ರಮಾಣ ಬೈ ಇಟ್ಸೆಲ್ಫ್. ಅದು ಪ್ರಮಾಣ ಅಂತ ಹೇಳಬೇಕಂದ್ರೆ ಇನ್ನೊಂದನ್ನು ತಗೊಂಡು ಬಂದು ಅದನ್ನ ಪ್ರಾಮಾಣ್ಯವನ್ನು ನಾವು ಸಿದ್ಧಪಡಿಸಿದ್ರೇನೆ ಅದು ಪ್ರಮಾಣವಾಗತ್ತೆ ಅಂತ ಯಾರಾದರೂ ಹೇಳಿದರೆ ಆವಾಗ ಒಂದು ಗೊಂದಲ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಟು ಸೇ ದಟ್ ಎ ಇಸ್ ಟ್ರೂ ಯು ವಾಂಟ್ ಟು ಬ್ರಿಂಗ್ ಬಿ ಬಿಕಾಸ್ ಬಿ ಇಸ್ ಟು ಎ ಇಸ್ ಟು ಅಂತ ನೀವು ಹೇಳಿದರೆ ಆವಾಗ ಓಹೋ ಬಿ ಟ್ರೂ ಆದ್ದರಿಂದ ಎ ಟ್ರೂ ಆಗಿದೆ ಅಂತ ಹೇಳಿ, ಮತ್ತೆ ಬಿ ಯಾಕೆ ಟ್ರೂ ಆಗಿದೆ ಅಂದ್ರೆ ಓ ಬಿ ಟ್ರೂ ಅಂತ ತಿಳಿಸುವುದಕ್ಕೆ, ಅಂದ್ರೆ ಬಿ ಪ್ರಾಮಾಣ್ಯವನ್ನು ತಿಳಿಸುವುದಕ್ಕೆ ಇನ್ನೊಂದು ಸಿ ಬೇಕು. ಅಂದ್ರೆ ಎ ಪ್ರಮಾಣ ಅಂತ ಹೇಳುವುದಕ್ಕೆ ಬಿ ತಗೊಂಡು ಬಂದಿದ್ದೀರಾ, ಬಿ ಪ್ರಮಾಣ ಸಿದ್ಧವಾಗಿದೆ ಅಂತ ಹೇಳುವುದಕ್ಕೆ ಬಿಕಾಸ್ ನಥಿಂಗ್ ಕ್ಯಾನ್ ಬಿ ಎ ಪ್ರಮಾಣ ಬೈ ಇಟ್ಸೆಲ್ಫ್, ಸಮಥಿಂಗ್ ಎಲ್ಸ್ ಹ್ಯಾಸ್ ಟು ಪ್ರೂವ್ ದಟ್ ಆಸ್ ಎ ಪ್ರಮಾಣ. ಅದು ನಮಗೆ ಇನಿಷಿಯಲ್ ಅಸಂಪ್ಷನ್, ಡಿಡಕ್ಷನ್ ಅಬ್ಸರ್ಡಮ್ ಅಂತ ಕರಿತೀವಿ ನಾವು ಮ್ಯಾಥಮೆಟಿಕ್ಸ್ ನಲ್ಲಿ. ಅಂದ್ರೆ ಯಾವುದೇ ಒಂದು ವಿಷಯ ನಾವು ರೆಫ್ಯೂಟ್ ಮಾಡಬೇಕಂತ ಹೇಳಿದ್ರೆ ಅದು ಅಸ್ಯೂಮ್ ಮಾಡ್ಕೊಂಡು ಬಿಟ್ಟು, ಅದು ಅಸ್ಯೂಮ್ ಮಾಡ್ಕೊಂಡ್ರೆ ಏನು ಗೊಂದಲವಾಗುತ್ತೆ ಅಂತ ನಾವು ತೋರಿಸಿಕೊಟ್ಟರೆ ದೆನ್ ನಮ್ಮ ಒರಿಜಿನಲ್ ಅಸಂಪ್ಷನ್ ರಾಂಗ್, ಅದು ತಪ್ಪು ಅಂತ ತಿಳುವಳಿಕೆ. ಇದಕ್ಕೆ ಈ ವಿಧವಾಗಿ ಈಗ ಪ್ರಮಾಣವನ್ನುವುದು ಸ್ವತಃ ಸಿದ್ಧವಲ್ಲ, ಒಂದು ಪ್ರಮಾಣವನ್ನು ನಾವು ಪ್ರತಿಪಾದನೆ ಮಾಡಲಿಕ್ಕೆ ಇನ್ನೊಂದು ಪ್ರಮಾಣದ ಅವಶ್ಯಕತೆ ಇದೆ ಅಂತ ನಾವು ಭಾವನೆ ಮಾಡಿದರೆ, ಎ ಅನ್ನುವುದು ನಾವು ಪ್ರಮಾಣ ಅಂತ ತೋರಿಸುವುದಕ್ಕಾಗಿ ಬಿ ಅನ್ನುವ ಒಂದು ವಸ್ತುವನ್ನು ತಕೊಂಡು ಬಿ ಪ್ರಮಾಣವನ್ನು ತಗೊಂಡು ಬಂದು ಬಿ ಪ್ರಮಾಣವಾದ್ದರಿಂದ ಎ ಪ್ರಮಾಣವಾಗಿದೆ, ಯಾಕೆಂದ್ರೆ ಎ ಸ್ವತಃ ಪ್ರಮಾಣವಲ್ಲ ಅಂತ ಹೇಳಿದರೆ ಆವಾಗ ಬಿ ಸ್ವತಃ ಪ್ರಮಾಣವಲ್ಲ. ಬಿ ಪ್ರಮಾಣ ಅಂತ ಹೇಳುವುದಕ್ಕೆ ಸಿ ಅನ್ನು ಇನ್ನೊಂದು ಪ್ರಮಾಣ ತಗೊಂಡು ಬರಬೇಕು, ಯಾಕಂದ್ರೆ ಯಾವುದು ಸ್ವತಃ ಪ್ರಮಾಣವಲ್ಲ, ಬಿ ಸ್ವತಃ ಪ್ರಮಾಣವಲ್ಲ. ಸೊ ಆ ಕಾರಣದಿಂದ ಬಿ ಪ್ರಮಾಣ ಅಂತ ತೋರಿಸುವುದಕ್ಕೆ ಸಿ ತಗೊಂಡು ಬರಬೇಕು, ಆವಾಗ ಸಿ ಸ್ವತಃ ಪ್ರಮಾಣವಲ್ಲ, ಸಿ ಪ್ರಮಾಣವನ್ನುವುದಕ್ಕೆ ಇನ್ನೊಂದು ಬಿ ಅಂತ ಒಂದೊಂದು ತಗೊಂಡು ಬರಬೇಕು. ಈ ವಿಧವಾಗಿ ಹೋಗ್ತಾ ಇದೆ, ಯಾವುದೂ ಸ್ವತಃ ಪ್ರಮಾಣವಲ್ಲವಾದ್ದರಿಂದ ಅದನ್ನು ಪ್ರಮಾಣ ಅಂತ ನಿರೂಪಣೆ ಮಾಡಲಿಕ್ಕೆ ಇನ್ನೊಂದು ಪ್ರಮಾಣವನ್ನು ನಾವು ತಗೊಂಡು ಬರಬೇಕು. ಈ ವಿಧವಾಗಿ ಅನವಸ್ಥಾ ದೋಷ ಅಂತೀವಿ, ಇನ್ಫೈನೈಟ್ ರಿಗ್ರೆಸ್ ಅಂತೀವಿ. ಈ ವಿಧವಾಗಿ ನಾವು ಯಾವುದೇ ಒಂದು ಪ್ರಮಾಣ ಅದು ಪ್ರಮಾಣ ಅಂತ ತೋರಿಸುವುದಕ್ಕಾಗಿ ಇನ್ನೊಂದು ಪ್ರಮಾಣಕ್ಕೆ ಹೋಗ್ತಾ ಇದ್ದರೆ ಕೊನೆಯಿಲ್ಲದೆ ಅದು ಯಾವತ್ತೂ ನಾವು ಯಾವುದನ್ನು ಪ್ರಮಾಣ ಅಂತ ಹೇಳಕ್ಕೆ ಸಾಧ್ಯವಾಗುವುದಿಲ್ಲ. ಆ ಕಾರಣದಿಂದ ಪ್ರಾಮಾಣ್ಯತೆ ಅನ್ನುವುದು ಸ್ವತಃ ಸಿದ್ಧವಾಗಿರಬೇಕು. ಇದನ್ನು ಇನ್ನೊಂದು ವಿಧವಾಗಿ ನಾವು ದೃಷ್ಟಿಯಿಂದ ನೋಡಬೇಕಂದ್ರೆ ಪ್ರಮಾಣ ಅಂದ್ರೆ ಏನು, ನಿರ್ದೋಷತ್ವ ಇರಬೇಕು. ಅದರಲ್ಲಿ ನಿರ್ದೋಷತ್ವ ಅದರಿಂದಲೇ ಅದಕ್ಕೆ ಬರುತ್ತೆ ಹೊರತು ಅದಕ್ಕೆ ನಿರ್ದೋಷತ್ವ ಬೇರೆ ವಸ್ತುವಿಂದ ಬರುವುದು ಸಾಧ್ಯವಾಗುವುದಿಲ್ಲ. ಆ ಕಾರಣದಿಂದಲೂ ಕೂಡ ಪ್ರಾಮಾಣ್ಯ ಅನ್ನೋದು ಸ್ವತಃ ಇರಬೇಕಾಗಿರುವಂತಹ ವಿಷಯ ಅಂತ ಹೇಳ್ತಾರೆ. ಅಂದ್ರೆ ವ್ಯಾಲಿಡಿಟಿ, ಇಟ್ ಹ್ಯಾಸ್ ಬಿ ಸೆಲ್ಫ್ ವ್ಯಾಲಿಡಿಟಿ. ಯಾವುದೇ ಒಂದು ಟ್ರೂ ಅದು ನಿಜ, ಯಾಕೆ ನಿಜ ಅಂತ ಹೇಳಿದ್ರೆ ಇನ್ನೊಂದು ನಿಜವಾದ್ದರಿಂದ ಇದು ನಿಜ ಅಂತ ಹೇಳಿದ್ರೆ ಅದು ಯಾಕೆ ನಿಜ ಆಗಿದೆ ಇನ್ನೊಂದು ನಿಜವಾದ್ದರಿಂದ, ಈ ವಿಧವಾಗಿ ನಾವು ಕೊನೆಯಿಲ್ಲದೆ ಹೋಗ್ತೀವಿ. ಆ ಕಾರಣದಿಂದ ಪ್ರಾಮಾಣ್ಯ ಅನ್ನೋದು ಸ್ವತಃ ಇರಬೇಕು. ಮತ್ತೆ ಆವಾಗ ಈ ತತ್ವ ಬ್ರಹ್ಮಸೂತ್ರಗಳು ಇವೆಲ್ಲವೂ ಕೂಡ ಪ್ರಾಮಾಣ್ಯ ಅಂತ ಹೇಳುವುದಕ್ಕಾಗಿ ನೀವು ಮತ್ತೆ ಈ ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ ಇವೆಲ್ಲವೂ ಇದ್ದ ಕಾರಣದಿಂದ ಪ್ರಮಾಣ ಇದು ಪ್ರಮಾಣವಾಗಿದೆ ಅಂತ ಹೇಳ್ತಾ ಇದ್ದೀರಲ್ವ. ಸೊ ಯು ಆರ್ ಟ್ರೈಯಿಂಗ್ ಟು ಎಸ್ಟಾಬ್ಲಿಷ್ ದ ವ್ಯಾಲಿಡಿಟಿ ಆಫ್ ಬ್ರಹ್ಮಸೂತ್ರಸ್ ಬೈ ಟಾಕಿಂಗ್ ಅಬೌಟ್ ಸಮ್ ಅದರ್ ಕ್ವಾಲಿಫಿಕೇಶನ್ಸ್. ಅವು ಹೇಳುವುದರ ಮೂಲಕವಾಗಿ ಇದಕ್ಕೆ ಪ್ರಾಮಾಣ್ಯವಿದೆ ಅಂತ ನೀವು ಪ್ರಸಂಗವನ್ನು ತಗೊಂಡು ಬರ್ತಾ ಇದ್ದೀರಾ. ಸೊ ಯು ಆರ್ ಆಕ್ಚುಲಿ ಸೆಲ್ಫ್ ವ್ಯಾಲಿಡಿಟಿ ನೀವು ಮತ್ತೆ ಒಪ್ಪದೇ ಹೋದಂತೆ ಯು ಆರ್ ಆಕ್ಚುಲಿ ವೈಲೇಟಿಂಗ್ ದಟ್ ಪ್ರಿನ್ಸಿಪಲ್ ಅಲ್ಲವಾ ಅಂತ ಹೇಳಿದ್ರೆ ಅದಕ್ಕೆ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಹಾಗಲ್ಲ ಅಂತ ಹೇಳಿ ಇಲ್ಲಿ ನಾವು ಪ್ರಾಮಾಣ್ಯವನ್ನು ಸಮರ್ಥಿಸುವ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರಾಮಾಣ್ಯದ ಸಮರ್ಥನೆಗೋಸ್ಕರವಲ್ಲ, ಆದರೆ ಅಪ್ರಾಮಾಣ್ಯ ಶಂಕಾ ಪರಿಹಾರ ಅಂತ ಹೇಳಿ. ಅಂದ್ರೆ ಯಾರಿಗಾದರೂ ಬ್ರಹ್ಮಸೂತ್ರಗಳು ಪ್ರಮಾಣವಲ್ಲ ಅಂತ ಶಂಕೆ ಬಂದರೆ ಇಲ್ಲವಿದ್ರಿ ಇದು ಪ್ರಮಾಣವೇ, ಯಾಕೆ ಅಂದರೆ ಇದಕ್ಕೆ ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ ಇವೆಲ್ಲವೂ ಇದೆ. ಆ ಕಾರಣದಿಂದ ಇದಕ್ಕೆ ಅಪ್ರಾಮಾಣ್ಯ ಶಂಕವನ್ನು ಮಾಡಬೇಡಿ, ಇದು ಆಪ್ತವಾಕ್ಯವಾಗಿದೆ. ಅಂತಹ ವೇದವ್ಯಾಸರು ಹೇಳಿದಂತಹದ್ದು ಅಂತಹ ಅಂದ್ರೆ ಇದಕ್ಕೆ ಪ್ರಾಮಾಣ್ಯತೆ ವೈದ ಬ್ರಹ್ಮಸೂತ್ರ ಸರ್ ಪ್ರಮಾಣ ಪೂರ್ವಕವಾಗಿದೆ ಅಂದ್ರೆ ದ ಮ್ಯಾಟರ್ ಇನ್ ಸೈಡ್ ಟೆಲ್ಸ್ ಇಟ್ ಇಸ್ ಸೆಲ್ಫ್ ವ್ಯಾಲಿಡ್. ಅದರಲ್ಲಿ ಇರುವಂತಹ ಒಂದೊಂದು ವಿಷಯ ಅದನ್ನು ಅದೇ ಸಮರ್ಥನೆ ಮಾಡಿಕೊಳ್ಳುತ್ತೆ. ಆದರೆ ಅದರ ವ್ಯಾಲಿಡಿಟಿ ನಾವು ಅರ್ಥ ಮಾಡಿಕೊಳ್ಳಕ್ಕೆ, ಅಪ್ರಿಷಿಯೇಟ್ ಮಾಡಲಿಕ್ಕೆ ಈ ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ ಇವೆಲ್ಲವೂ ಹೇಳಿದ್ದು ಯಾಕೆ ಅಂತ ಹೇಳಿದರೆ ಅದರಲ್ಲಿರುವ ಪ್ರಾಮಾಣ್ಯ ನಮಗೆ ಎಸ್ಟಾಬ್ಲಿಷ್ ಮಾಡುವುದಕ್ಕೋಸ್ಕರವಲ್ಲ, ಆದರೆ ಅದು ಅಪ್ರಮಾಣವೇನೋ ಅನ್ನೋ ಒಂದು ಶಂಕೆ, ಅನುಮಾನ ಬಂದರೆ, ಡೌಟ್ ಬಂದರೆ ಇಲ್ಲ ಅದು ಅಪ್ರಮಾಣವಲ್ಲ, ಯಾಕೆ ಅಂದ್ರೆ ಅಂತಹ ವೇದವ್ಯಾಸರು ಹೇಳಿದಂತಹದ್ದು, ಬ್ರಹ್ಮಾದಿ ದೇವತೆಗಳಿಗೋಸ್ಕರ ಹೇಳಿದ್ದಾರೆ, ಇದು ಅತ್ಯದ್ಭುತವಾದ ತತ್ವಜ್ಞಾನವಾಗಿದೆ, ಇದು ಬಹಳ ಬಹಳ ಸ್ಪಷ್ಟವಾಗಿ ಅವರು ಸರ್ವಸಮರ್ಥನಾದ ಪರಮಾತ್ಮನಿಂದನೇ ಬಂದ ಕಾರಣದಿಂದ ಇದು ಪ್ರಮಾಣವಾಗಿದೆ ಅಂತ ಹೇಳಿದರೆ ಅದು ಶಂಕಾ ಅಪ್ರಮಾಣದ ಶಂಕಾ ಪರಿಹಾರಕ್ಕಾಗಿಯೇ ಹೊರಟಿದೆ ಹೊರತು ಅದರಲ್ಲಿ ವ್ಯಾಲಿಡಿಟಿ ಈ ಕೆನ್ ಎಸ್ಟಾಬ್ಲಿಷ್ ಬೈ ಇಟ್ಸ್ ಓನ್ ಕಂಟೆಂಟ್ಸ್. ಅದರಲ್ಲಿರುವ ವಿಷಯದಿಂದಲೇ ಅದರ ಪ್ರಾಮಾಣ್ಯ ಸಿದ್ಧವಾಗಿದೆ. ಅಂದ್ರೆ ಈ ಬ್ರಹ್ಮಸೂತ್ರಗಳಲ್ಲಿಯೂ ಬ್ರಹ್ಮಮೀಮಾಂಸಾ ಶಾಸ್ತ್ರಗಳಲ್ಲಿರುವಂತಹ ಪ್ರಾಮಾಣ್ಯತೆ ಅನ್ನುವುದು ಅದರಲ್ಲಿಯೇ ಇದೆ, ಆ ವಿಷಯದಲ್ಲಿಯೇ ಪ್ರಾಮಾಣ್ಯತೆ ಇದೆ ಹೊರತು ನಾವು ಈ ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ ಅಂತ ಇಷ್ಟು ನಾವು ಹೇಳಿದ್ದು ಯಾಕೆ ಅಂತ ಹೇಳಿದೆ, ಅದರಲ್ಲಿರುವ ಅಪ್ರಮಾಣ್ಯದ ಶಂಕೆಯನ್ನು ನಿರ್ಮೂಲನೆ ಮಾಡುವುದಕ್ಕಾಗಿ ನಾವು ಇದನ್ನು ಹೇಳಿದ್ವಿ ಒಂದು. ಎರಡನೆಯದು ಪ್ರಾಮಾಣ್ಯ ಅನ್ನೋದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಅದರಲ್ಲಿರುವ ವಿಷಯಗಳ ಮೂಲಕವಾಗಿ ಅದು ಪ್ರಮಾಣ, ಸ್ವತಃ ಪ್ರಾಮಾಣ್ಯವಿದೆ ಅಂತ ಹೇಳಿ ಈ ವೇದಗಳಲ್ಲಿ ಇದ್ದಂತೆ ಅದೇ ವಿಧವಾಗಿ ರಾಮಾಯಣ ಮಹಾಭಾರತ ಪಂಚರಾತ್ರಗಳು ಪುರಾಣಗಳಲ್ಲೂ ಅದಕ್ಕೆ ಅನುಗುಣವಾಗಿರುವಂತಹ ಪುರಾಣಗಳು ಇವೆಲ್ಲದರಲ್ಲಿಯೂ ಇರುವಂತಹ ಯಾವ ಯಾವ ಪ್ರಾಮಾಣ್ಯತೆ ಸ್ವಪ್ರಾಮಾಣ್ಯತೆ ಇದೋ ಅಂತಹ ಸ್ವಪ್ರಾಮಾಣ್ಯತೆ ಅನ್ನುವುದು ಬ್ರಹ್ಮಸೂತ್ರಗಳಲ್ಲಿ ಇದೆ, ಅವು ಸ್ವತಃ ಪ್ರಮಾಣಪೂರ್ವಕವಾದಂತಹ ಆ ವಿಷಯಕವಾಗಿದೆ ಅಂತ ಹೇಳಿ ನಾವು ಇದನ್ನು ಹೇಳುವುದರ ಮೂಲಕವಾಗಿ ಈ ಪ್ರಾಮಾಣ್ಯತೆ ಅನ್ನುವ ವಿಷಯ ಅನ್ನೋದು ಸಂಕ್ಷೇಪವಾಗಿ ಇವತ್ತು ನೋಡಿದ್ದೀವಿ. ಈ ವಿಧವಾಗಿ ಈ ವಾಗ್ಭೂದರ ಗ್ರಂಥ ಬಹಳ ಚಮತ್ಕಾರ ಪೂರ್ವಕವಾಗಿ ಆದರೆ ಬಹಳ ತರ್ಕ ಅನ್ನೋದು ಜಟಿಲವಾದಂತಹ ತರ್ಕಯುತವಾದಂತಹ ಗ್ರಂಥ ಆದರೂ ಕೂಡ ಅದಕ್ಕೆ ಹೆಸರೇ ವಾಗ್ವಜ್ರ ಅಂತಹ ಹೆಸರು ಇಟ್ಟಿದ್ದಾರೆ. ಹೆಸರು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಈ ಗ್ರಂಥ ಅನ್ನೋದು ಇದು ಬಹಳ ಸುಲಭವಾಗಿ ಸುಮ್ಮನೆ ಒಂದು ಕಥೆಯ ಪುಸ್ತಕ ಓದಿದಂತೆ ಇಲ್ಲ ಸುಮ್ಮನೆ ಲೈಟ್ ರೀಡಿಂಗ್ ನಲ್ಲಿ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯವಾಗುವ ಗ್ರಂಥವಲ್ಲ. ಇದನ್ನು ಬಹಳ ಒಂದು ಕಾನ್ಸಂಟ್ರೇಷನ್ ಇಂದ ಒಳ್ಳೆ ಮನಸ್ಸಿನ ಏಕಾಗ್ರ ಮನಸ್ಸಿತ್ತವನ್ನಿಟ್ಟು ಓದಿದಾಗ ಮಾತ್ರವೇ ಇದು ಸ್ವಲ್ಪ ಅರ್ಥವಾಗುವಂತಹ ಗ್ರಂಥವಾಗಿದೆ. ಇಂತಹ ವಾಗ್ಭದ್ರ ಗ್ರಂಥದಲ್ಲಿ ಸಂಕ್ಷೇಪವಾಗಿ ಎರಡು ಮಾತುಗಳಲ್ಲಿ ಇಲ್ಲಿ ಹೇಳಿದಂತಹ ವಿಷಯವನ್ನು ನಾವು ನೋಡಿದ್ದೀವಿ. ಸೊ ಇದರ ಇನ್ನು ಬೇರೆ ವಿಷಯಗಳನ್ನು ಇನ್ನೊಂದು ಸಮಯದಲ್ಲಿ ಮತ್ತು ವಿಸ್ತಾರವಾಗಿ ನೋಡೋಣ. ಇಲ್ಲಿಗೆ ಸಂಕ್ಷೇಪವಾಗಿ ಇದನ್ನು ಪರಮಾತ್ಮನ ಪಾದಕಮಲಗಳಲ್ಲಿ ಮಾಡ್ತಾ ಇದ್ದೀನಿ. ಈ ವೇದವ್ಯಾಸ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಮನ್ನಾರಾಯಣಗೆ ಸಮರ್ಪಣೆ ಮಾಡ್ತಾ ಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸೇಂದ್ರಿಯವ ಸಿದ್ಧಾತ್ಮನಾವ ಅನುಸು ಸ್ವಭಾವ ಕರೋಮಿ ವಿದ್ಯುತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ ಕೃಷ್ಣಾರ್ಪಣಮಸ್ತು.